इंद्राय सत्यधर्मरताय च भजतां शिववृक्षाय हनुमतां कामधेनवे नीलाकराचितानंत लीला गोपाल पालितां विद्यापयोनिधीन वंदे ब्रह्म विद्या गुरुं मम ब्रह्मचर्य हरिप्रीति सुविद्यावादशालिनः इष्टदां कष्टहर्तॄन् नमः विद्यामान्यान् मुनीन् नमः वाजराज पदद्वंद्वा वारिजा सप्तमानसान् विश्वप्रिय गुरुन् वंदे मंदोहम देवी शुद्धये सत्यम सत्यम पुनः सत्यम विष्णुतीर्थ प्रसादतः सर्वे कामा भवन्त्येवा शपथो बिंबसन्निधौ चिंतामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वंदे ह्यभीष्टदं श्रीगुरुभ्यो नमः हरि ओम। प्रायशः स्वल्प तडायितु अंत कारणते ಎಲ್ಲರೂ ಕಾದಿದ್ದೀರಿ ಅಂತ ಹೇಳಿದ್ದೇನೆ, ಸ್ವಲ್ಪ ತಡ ಆಯಿತು, ಇನ್ನ ಶುರು ಮಾಡೋಣ. ಹಾಗಾದರೆ ನಿನ್ನೆವರೆಗೂ 14 ಲೋಕಗಳ ಚಿಂತನೆ ನಮ್ಮ ಶರೀರದಲ್ಲಿ, 14 ಲೋಕಗಳಲ್ಲಿ ಆಯಾ ಭಗವದ್ ರೂಪಗಳ ತತ್ವಾಭಿಮಾನಿಗಳ ಚಿಂತನೆ, ನಂತರ ವಿರಾಟ್ ರೂಪದ ಚಿಂತನೆ, ಇಷ್ಟು ಮಾಡಿ ನಂತರ ಮಾಡುವುದು ಎರಡು ಭಾಗ ಮಾಡಿದ್ರು. ಒಂದು ನಮ್ಮಲ್ಲಿ 14 ಲೋಕಗಳ ಚಿಂತನೆ, ವಿರಾಟ್ ರೂಪದ ಚಿಂತನೆ, ಇಷ್ಟು ಒಂದು ಹೇಳಿ ನಂತರ ಅದರಲ್ಲಿ ನಾವು ಚಿಂತನೆ ಮಾಡಬೇಕಾದ ಕ್ರಮ. ನಮ್ಮ ಹೃದಯಸ್ಥನಾದ ಹೃದಯದಲ್ಲಿರುವಂತಹ ಆ ಬಿಂಬಮೂರ್ತಿಯ ಚಿಂತನೆ, ಅವನು ಹೇಗಿದ್ದಾನೆ ಅಂದರೆ ಅವನೇ ವಿರಾಟ್ ರೂಪಿಯಾಗಿ ನಮ್ಮ ಶರೀರ ಸುತ್ತು ಇದ್ದಾನೆ. ಇನ್ನ ಇವನೇ ಸರ್ವತ್ರ ವ್ಯಾಪಿಸಿದ್ದಾನೆ. ಉದ್ಧವ ಕೃಷ್ಣನನ್ನು ಕೇಳಿದಾಗ ಕೃಷ್ಣ ಹೇಳಿದ ಮಾತು, ಉದ್ಧವ ಕೇಳುತ್ತಾನೆ, ಕೃಷ್ಣ ನಿನ್ನನ್ನು ಪಡೆಯಬೇಕಾದರೆ ಜನಕ್ಕೆ ದೊಡ್ಡ ದೊಡ್ಡ ಯೋಗ ಉಪಾಯಗಳೆಲ್ಲ ಹೇಳಿದರೆ ಅವರಿಗಾಗಲ್ಲ, ಚಿಕ್ಕದಾಗಿರಬೇಕು, ರಾಜಮಾರ್ಗ ಆಗಿರಬೇಕು, ನೀನು ಸಿಗಬೇಕು, ಅಂಥದ್ಯಾವುದಿದೆ ಅಂದರೆ ಏಕಾದಶ ಸ್ಕಂದದಲ್ಲೂ ಹೇಳುತ್ತಾನೆ, ಅರ್ಜುನನಿಗೆ ಕೃಷ್ಣ ಉಪದೇಶವೂ ಕೊಡ್ತಾನೆ ಗೀತೆಯಲ್ಲಿ. ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಹೇಳಿದ್ದನ್ನೇ ಇಲ್ಲಿ ಅದ್ಭುತವಾಗಿ ಉದ್ಧವನಿಗೆ ಉಪದೇಶ ಕೊಡುತ್ತಾನೆ. ಏನದು, ನಿಮ್ಮ ಹೃದಯದಲ್ಲಿರುವ ನನ್ನನ್ನೇ ಎಲ್ಲಾ ಕಡೆ ಇದ್ದೇನೆ ಅಂತ ಚಿಂತನೆ ಮಾಡಿ, ಎಲ್ಲಾ ಕಡೆ ಇರುವಂತಹ ನನ್ನನ್ನು ನಿಮ್ಮ ಹೃದಯದಲ್ಲಿದ್ದೇನೆ ಅಂತ ಚಿಂತನೆ ಮಾಡಿ, ಇದು ಸಾಕು ದೊಡ್ಡ. ಅದು ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ, ಸುಲಭ ಸುಖವಾದದ್ದು, ಯಾವ ಕಷ್ಟವೂ ಇಲ್ಲ, ವಿಶೇಷವಾದ ಫಲಕಾರಿ, ನನಗತ್ಯಂತ ಪ್ರೀತಿಕರವಾದ್ದು ಈ ಚಿಂತನೆ ಅಂತ ಕೃಷ್ಣ ಹೇಳುತ್ತಾನೆ. ಅದನ್ನು ನಮಗೆ ಅಭ್ಯಾಸ ಮಾಡಿಸ್ತಾರೆ ನಮ್ಮ ದಾಸರಾಯರು. ಅದರಲ್ಲಿ ಮೊದಲನೆಯ ಭಾಗ ತಗೊಳ್ತಾರೆ, ನಮ್ಮ ಶರೀರದಲ್ಲಿರುವಂತಹ ಯಾವ 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 ಭಗವದ್ ರೂಪ ಎಲ್ಲಿದೆ ಅಂತ ಚಿಂತನೆ ಮಾಡುವಂದ್ರು. 5, 3, ನಾರಾಯಣಾದಿ 5 ರೂಪ, ವಿಶ್ವಾದಿ 3 ರೂಪ, ವಿಶ್ವ ಕಣ್ಣಲ್ಲಿರ್ತಾನೆ, ತೈಜಸ ಕಂಠದಲ್ಲಿರ್ತಾನೆ, ಪ್ರಾಜ್ಞ ಹೃದಯದಲ್ಲಿರ್ತಾನೆ, ಈ ತರ. ನಂತರ ನಮ್ಮ ಶಿರದಲ್ಲಿ ನಾರಾಯಣ, ಬಲಭಾಗದಲ್ಲಿ ವಾಸುದೇವ, ಎಡಭಾಗದಲ್ಲಿ ಸಂಕರ್ಷಣ, ಪೃಷ್ಠಭಾಗದಲ್ಲಿ ಪ್ರದ್ಯುಮ್ನ, ಮಧ್ಯದಲ್ಲಿ ಅನಿರುದ್ಧ, ಈ ತರ. ನಂತರ ಮತ್ತು 5 ಕೋಶಗಳಲ್ಲಿರುವ ಭಗವದ್ ರೂಪಗಳು ಎಲ್ಲವನ್ನು ನೋಡಿ, ಇವೆಲ್ಲವೂ ಬಿಂಬನಿಂದ ಅಭಿನ್ನ, ಇವನೇ ಇಲ್ಲಿ ನಿಂತಿದ್ದಾನೆ ಅಂತ ಚಿಂತನೆ ಮಾಡಿದ್ದಾಯಿತು. ಎರಡನೆಯದು ಭಗವಂತನ ನಾನಾ ಅವತಾರ ರೂಪಗಳು, ಮೂಲ ರೂಪವಾದ ನಾರಾಯಣ, ನಂತರ ಶ್ವೇತದ್ವೀಪ, ವೈಕುಂಠ, ಅನಂತಾಸನ, 3 ಕಡೆ ಇರುವ ಭಗವದ್ ರೂಪ. ಹಾಗೆ ಭಗವಂತನ ಅವತಾರ ರೂಪಗಳೆಲ್ಲ ಸ್ಮರಿಸಿ, ಆ ರೂಪಗಳೆಲ್ಲ ನನ್ನ ಹೃದಯದಲ್ಲಿರುವ ಭಗವಂತನೇ ಆ ರೂಪಗಳು ಧಾರಣೆ ಮಾಡಿದ್ದಾನೆ, ಅವನೇ ಇಲ್ಲಿದ್ದಾನೆ ಅಂತ ಆ ರೂಪಗಳನ್ನೆಲ್ಲ ಹೃದಯದಲ್ಲಿರುವ ಭಗವಂತನಲ್ಲಿ ಕೂಡಿಸುವುದು. ಇನ್ನ ಮೂರನೆಯದೇನು ಮಾಡಿದ್ರು ಅಂದ್ರೆ, ಈ ಭೂಮಂಡಲದಲ್ಲಿರತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲಿರುವ ಎಲ್ಲಾ ಮೂರ್ತಿಗಳನ್ನ ದಶ ವಿಧದಿಂದಿರುತಿಪ್ಪ ಬಗೆಯನರಿತು ಅಂತ ಹೇಳಿ, ಆ ಎಲ್ಲಾ ಮೂರ್ತಿಗಳನ್ನ ತಂದು ನಮ್ಮ ಹೃದಯದಲ್ಲಿರುವ ಭಗವಂತನಲ್ಲಿ ಕೂಡಿಸುವುದಂದ್ರೆ ಅವನೇ ಅಲ್ಲಿ ನಿಂತಿರೋದು, ಅಲ್ಲಿರುವವರೇ ನಮ್ಮ ಹೃದಯದಲ್ಲಿ ನಿಂತಿರುವುದು ಅಂತ ಐಕ್ಯ ಚಿಂತನೆ. ಒಟ್ಟಾರೆ ಏನಾಯಿತು, ಇಡೀ ನಮ್ಮ ಶರೀರದೊಳಗಿರುವ ಎಲ್ಲಾ ಭಗವದ್ ರೂಪಗಳು, ಅಷ್ಟೇ ಅಲ್ಲದೆ ಎಲ್ಲಾ ಅವತಾರ ರೂಪಗಳು, ಅಷ್ಟೇ ಅಲ್ಲದೆ ಎಲ್ಲಾ ಕ್ಷೇತ್ರದಲ್ಲಿರುವ ಭಗವದ್ ರೂಪಗಳು, ಎಲ್ಲವನ್ನ ಹೃದಯದಲ್ಲಿರುವ ಭಗವಂತನ ಮೂರ್ತಿಗೆ ತಂದು ಕೂಡಿಸಿದ್ದಾಯಿತು. ಈಗ ಇನ್ನೊಂದು ಮತ್ತು ಶುರು ಮಾಡುತ್ತಾರೆ. ಏನದು ಅಂದರೆ, 14 ಲೋಕದಲ್ಲಿರುವ ಸಕಲ ಸಜ್ಜನರನ್ನು ನಮಸ್ಕರಿಸಿ ಅವರವರ ಹೃದಯದೊಳಗಿರುವ ಬಿಂಬಮೂರ್ತಿಗಳನ್ನ, ಇವಾಗ ಎಲ್ಲ ಲೋಕದಲ್ಲಿ ಎಲ್ಲ ಸಜ್ಜನರು ಇದ್ದಾರೆ, ಅಲ್ಲಿ ಲೋಕಾಭಿಮಾನಿ ದೇವತಾ ಇದ್ದಾರೆ, ಲೋಕಾಭಿಮಾನಿ ದೇವತಾ ಒಳಗೆ ಬಿಂಬಮೂರ್ತಿ ಇದ್ದಾನೆ, ಇವರೆಲ್ಲರೊಳಗೂ ಬಿಂಬಮೂರ್ತಿ ಇದ್ದಾನೆ. ಆ ಎಲ್ಲಾ ಬಿಂಬಮೂರ್ತಿಗಳನ್ನ ಪ್ರಾರ್ಥಿಸಿ ಒಂದೊಂದು ರೂಪದಿಂದ ಆ ಲೋಕಾಭಿಮಾನಿ ದೇವತಾ ಬಿಂಬಮೂರ್ತಿಯಲ್ಲಿ ಬನ್ನಿ ಅಂತ ಕೇಳಿದಾಗ ಭಗವಂತ ಅಲ್ಲಿಗೆ ಬಂದು ಸೇರುತ್ತಾನೆ. ಐಕ್ಯ ಚಿಂತನೆ ಆಗುತ್ತೆ. ಹಾಗೆ ಆಯಾ ಲೋಕದಲ್ಲಿರುವ ಸಕಲ ಸಜ್ಜನರ ಹೃದಯದಲ್ಲಿರುವ ಬಿಂಬಮೂರ್ತಿಗಳಿಗೆ ನಮಸ್ಕರಿಸಿ ನೀವೆಲ್ಲರೂ ಕೂಡ ಭಗವಂತ ನೀನು ಆಯಾ ರೂಪದಿಂದ ಒಂದೊಂದು ರೂಪದಿಂದ ಹೊರಟು ಆಯಾ ಲೋಕಾಭಿಮಾನಿ ದೇವತಾ ಒಳಗಿರುವ ಬಿಂಬನೊಳಗೆ ಸೇರಯ್ಯ ಅಂದರೆ, ಅಲ್ಲ ನಾವಂದುಕೊಳ್ಳೆ ಸರ್ತಾನೇನು ಅಂತ ಒಗ್ಗರಣೆ ಕೊಟ್ರೆ ದಾಸರು ಹೇಳುತ್ತಾರೆ, ಒದಗಿ ಪ್ರಾರ್ಥಿಸಿದರೆ ಒಂದೊಂದು ರೂಪದಿಂದ ಹೊರಟು ಅಲ್ಲಿ ಸೇರುತ್ತಾನೆ. ಈಗ ಏನು ಉಳಿಯಿತು? ಒಂದೊಂದು ಲೋಕದಲ್ಲಿ ಒಂದೊಂದು ಲೋಕಾಭಿಮಾನಿ ದೇವತಾ ಬಿಂಬ ಉಳಿಯಿತು. ಆ ಬಿಂಬನಲ್ಲಿ ಎಲ್ಲರ ಬಿಂಬಗಳು ಸೇರಿದವು. ಈಗ ಎಲ್ಲ ಲೋಕಾಭಿಮಾನಿ ಆಯಾ ಲೋಕಾಭಿಮಾನಿ ದೇವತಾ ಬಿಂಬಕ್ಕೂ ಲೋಕ ನಿಯಾಮಕ ಭಗವದ್ ರೂಪಕ್ಕೂ ಐಕ್ಯ. ಚಿಂತನೆ ಮಾಡಿದರೆ 14 ಲೋಕಗಳಲ್ಲಿರುವ ಭಗವದ್ ರೂಪಗಳು ಉಳಿದುವು. ಈ ಎಲ್ಲಾ ರೂಪಗಳನ್ನ ಅಂದ್ರೆ 14 ಲೋಕದಲ್ಲಿರುವ ಲೋಕ ನಿಯಾಮಕ ಭಗವದ್ ರೂಪಗಳನ್ನ ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ, ಇಡೀ 14 ಲೋಕದಲ್ಲಿರುವ ಸಕಲ ಸಚ್ಚೇತನರ ಬಿಂಬಗಳೆಲ್ಲ ನಮ್ಮ ಬಿಂಬದಲ್ಲಿ ಬಂದಂತಾಗುತ್ತೆ. ಹೌದಾ? ಇದು ನಿನ್ನೆವರೆಗೂ ಹೇಳಿದ್ದು, ಇಲ್ಲಿ ಚೂರು ನಿಲ್ಲಿ ಎಂದರು. ಯಾಕೆ ಅಂದರೆ ಎಲ್ಲಾ ಲೋಕಗಳಲ್ಲಿರುವ ಭಗವಂತನ ಲೋಕ ನಿಯಾಮಕ ಭಗವದ್ ರೂಪಗಳನ್ನ ವಿರಾಟ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಬೇಕು. ಆ ವಿರಾಟ್ ರೂಪವನ್ನ ಸಾಕ್ಷಾತ್ ತಂದು ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಚಿಂತನೆ ಮಾಡಲಿಕ್ಕಿಲ್ಲ, ಮಧ್ಯೆ ಒಂದು ಬೇಕು. ಯಾವುದು ಅಂದ್ರೆ ನಮ್ಮ ಗುರುಗಳು ಪರಮ ಗುರುಗಳು. ಈ ವಿದ್ಯೆ ಯಾರು ಹೇಳಿಕೊಡುತ್ತಾರೆ ಅದು ಅವರ ಗುರುಗಳು. ಯಾವ ವಿದ್ಯೆ ಯಾರು ಹೇಳಿಕೊಡುತ್ತಾರೆ ಅವರದು ಗುರುಗಳು. ತುಂಬಾ ಜನ ತಗೊಳ್ತಾ ಇರ್ತಾರೆ ಮಂತ್ರಗಳನ್ನ, ಆ ಸ್ವಾಮಿಗಳ ಹತ್ರ ಒಂದು ಮಂತ್ರ, ಈ ಸ್ವಾಮಿಗಳ ಹತ್ರ ಒಂದು ಮಂತ್ರ, ಇನ್ನೊಬ್ಬ ಸ್ವಾಮಿಗಳ ಹತ್ರ ಇನ್ನೊಂದು ಮಂತ್ರ ತಗೊಳ್ತಾ ಇರ್ತಾರೆ. ಹಾಗಾದ್ರೆ ಈ ಮಂತ್ರಗಳಿಗೆ ಶ್ರೀ ಗುರುಭ್ಯೋ ನಮಃ ಅಂತ ಒಂದೊಂದು ಮಂತ್ರ ಶುರು ಮಾಡಬೇಕು. ಆ ಒಂದೊಂದು ಮಂತ್ರಕ್ಕೂ ಶ್ರೀ ಗುರುಭ್ಯೋ ನಮಃ ಅಂದಾಗ ಯಾರು ಗುರುಗಳು ಅಂದರೆ, ಯಾರು ಯಾವ ಮಂತ್ರ ಕೊಟ್ಟಿರ್ತಾರೋ ಆ ಮಂತ್ರಕ್ಕೆ ಅವರೇ ಗುರುಗಳು, ಅವರಿಗೆ ನಮಸ್ಕಾರ ಮಾಡಬೇಕು. ಜೊತೆಗೆ ಪರಮ ಗುರುಭ್ಯೋ ನಮಃ ಅಂದ್ರೆ ಆ ಮಂತ್ರ ಕೊಟ್ಟವರ ಗುರುಗಳಿಗೆ ಪರಮ ಗುರುಗಳು ಅಂತಾರೆ, ಅವರಿಗೂ ನಮಸ್ಕಾರ ಸಲ್ಲಿಸಬೇಕು. ಈ ರೀತಿಯಾಗಿ ನಮ್ಮ ಗುರುಗಳನ್ನ ಪರಮ ಗುರುಗಳನ್ನ ಚಿಂತನೆ ಮಾಡಬೇಕು. ಈ ವಿದ್ಯೆ ಯಾರು ಕೊಟ್ಟಿರ್ತಾರೆ ಅವರ ಗುರುಗಳು, ಅವರ ಗುರುಗಳು ಯಾರು? ಪರಮ ಗುರುಗಳು. ಆ ಪರಮ ಗುರುಗಳಲ್ಲಿ ಬಿಂಬಮೂರ್ತಿ ಇರ್ತಾನ? ಹಾಗೆ ನಮ್ಮ ಗುರುಗಳಲ್ಲಿ ಬಿಂಬಮೂರ್ತಿ ಇರ್ತಾನ? ಈಗ ಇಲ್ಲಿ ಅಂದರೆ ಆ ವಿರಾಟ್ ರೂಪದವರೆಗೂ ಬಂದು ಎಲ್ಲಾ ಲೋಕದಲ್ಲಿರುವ ಆಯಾ ಲೋಕಾಭಿಮಾನಿ ದೇವತಾ ಬಿಂಬಕ್ಕೂ ಆಯಾ ಲೋಕದಲ್ಲಿರುವ ಭಗವದ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡಿದ ಮೇಲೆ ಆಯಾ ಲೋಕದಲ್ಲಿ 14 ಲೋಕಗಳಲ್ಲಿ ಲೋಕಾಭಿಮಾನಿ ದೇವರ ರೂಪ ನಿಂತಿತು. ಆ 14 ರೂಪಗಳಿಗೂ ವಿರಾಟ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡಿದರೆ ಆ ವಿರಾಟ್ ರೂಪ ನಿಂತಿದೆ. ಆ ವಿರಾಟ್ ರೂಪವನ್ನ ನಮ್ಮ ಪರಮ ಗುರು ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಬೇಕು. ಆ ಪರಮ ಗುರು ಬಿಂಬವನ್ನ ಒಂದು ರೂಪದಿಂದ ಕರ್ಕೊಂಡು ಬಂದು ಬರಯ್ಯ ಅಂತ ಪ್ರಾರ್ಥನೆ ಮಾಡಿದ್ರೆ ನಾವೇನು ಕೈ ಹಿಡಿದು ಕರ್ಕೊಂಡು ಬರಬೇಕಾಗಿಲ್ಲ, ಪ್ರಾರ್ಥನೆ ಮಾಡಿದ್ರೆ ಬರ್ತಾನಂತೆ. ಇದು ದಾಸರು ಹೇಳುತ್ತಾರೆ. ಆ ರೀತಿಯಲ್ಲಿ ಆ ಭಗವಂತನ ರೂಪವನ್ನ ತಂದು ಎಲ್ಲಿ ಪರಮ ಗುರು ಬಿಂಬನಲ್ಲಿ ಐಕ್ಯನಾದ ವಿರಾಟ್ ರೂಪಿ, ಆ ವಿರಾಟ್ ರೂಪಿಯಿಂದ ಐಕ್ಯವಾದಂತಹ ಪರಮ ಗುರು ಬಿಂಬವನ್ನ ತಂದು ನಮ್ಮ ಗುರು ಬಿಂಬನಲ್ಲಿ ಕೂಡಿಸು ಮರುಳೆ ಅಂತಾರೆ. ಆ ಭಗವಂತ ನಮ್ಮ ಗುರು ಬಿಂಬನಲ್ಲಿ ಚಿಂತನೆ ಮಾಡಬೇಕು. ಇಲ್ಲಿ ಕೂಡಿಸುವುದು ಅಂದ್ರೆ ಅವನೇ ಇವ, ಅವನೇ ಇವ ಅಂತ ಚಿಂತನೆ. ನಂತರ ಆ ಗುರುಬಿಂಬನನ್ನ ತಂದು ನಮ್ಮ ಬಿಂಬಮೂರ್ತಿಯಲ್ಲಿ ಕೂಡಿಸಬೇಕು. ಇದು ಚಿಂತನೆ ಮಾಡಿದರೆ ಈಗ ನಮ್ಮ ಬಿಂಬಮೂರ್ತಿಯಲ್ಲಿ ಎಷ್ಟು ರೂಪಗಳು ದೇವರದ್ದು ಬಂದುವು ಅಂದ್ರೆ, ಇಡೀ ಬ್ರಹ್ಮಾಂಡದೊಳಗಿರುವ ಸಕಲ ಸಚ್ಚೇತನರೊಳಗಿರುವ ಎಲ್ಲಾ ಬಿಂಬ ರೂಪಗಳು ನಮ್ಮ ಹೃದಯದೊಳಗಿರುವ ಮೂರ್ತಿಯಲ್ಲಿ ಬಂದು ನಿಂತಾಯಿತು. ಈಗ ಭಗವಂತನ ಚಿಂತನ ಶುರು. ಏನಂತ, ಹೇ ಸ್ವಾಮಿ, ವಿರಾಟ್ ರೂಪಿಯಾಗಿ ನೀನೇ ಇದ್ದೀಯಾ, 14 ಲೋಕದಲ್ಲೂ ನೀನೇ ಇದ್ದೀಯಾ, ನಿನಗೆ ಪೂಜಾ, ಏನು ಪೂಜಾ ಮಾಡಬೇಕು ಅಂದರೆ ಹೇಳ್ತಾರೆ, ನಮಗೆ ಶಾರೀರ ಉಪಯೋಗವಾದ ವಿಷಯ ಜಾಲ ಶ್ರೀಹರಿಗೆ ಷೋಡಶ ಉಪಚಾರವೆಂದೆನ್ನು. ಬೆಳಿಗ್ಗೆ ಕೂತು ಇಷ್ಟು ಚಿಂತನೆ ಮಾಡಿದ್ವು. ನಾನು ಹೇಳಲಿಕ್ಕೆ ಒಂದು ವಾರ ಹಿಡಿಯಿತು, ಆದರೆ ನಿಮಗೆ ಚಿಂತನೆ ಮಾಡಲಿಕ್ಕೆ 10-15 ಸಾಕು. ಚೆನ್ನಾಗಿ ಚಿಂತನೆ ಮಾಡುತ್ತಾ ಬಂದರೆ 15 ಆಗುತ್ತೆ. ಅದರಲ್ಲಿ ನಮ್ಮೊಳಗೆ ದೇವರ ಚಿಂತನೆ ಮಾಡಿ ಮುಗಿಸಿ ಆ ಭಗವಂತನಿಗೆ ಸಂಕಲ್ಪ ಮಾಡಿ ಹೇಳಬೇಕು, ಸ್ವಾಮಿ ಇವತ್ತು ಬೆಳಿಗ್ಗೆನಿಂದ ನಾನು ತಿನ್ನುವುದು ಕುಡಿಯುವುದು ಏನು ಎಲ್ಲ ನಿನಗೆ ಪೂಜಾ. ಬೆಳಿಗ್ಗೆನಿಂದ ನಾನು ಶಬ್ದ ಸ್ಪರ್ಶ ರೂಪ ರಸ ಗಂಧ, ಕಣ್ಣಿಂದ ಕಿವಿಯಿಂದ ಕೇಳುವುದು ಶಬ್ದ, ಏನೇನು ಶಬ್ದಗಳು ಕೇಳುತ್ತೇನೆ ಆ ಕೇಳಿದ್ದೆಲ್ಲ ನಿನ್ನ ಪೂಜೆಯಾಗಲಿ, ನಿನಗೆ ವಾದ್ಯಗಳಾಗಲಿ. ನಂತರ ಕಣ್ಣಿಂದ ಯಾವ ಯಾವ ರೂಪ ನೋಡುತ್ತೇನೆ ಅದೆಲ್ಲ ನಿನಗರ್ಪಿತ ಹರಿಯೇ. ನಂತರ ಮೂಗಿ ಶಬ್ದ ಸ್ಪರ್ಶ ರೂಪ, ಕಣ್ಣಿನಿಂದ ಯಾವುದು ಯಾವುದು ನೋಡುತ್ತೇನೆ ಅದೆಲ್ಲ ನಿನಗರ್ಪಿತ. ಸ್ಪರ್ಶ, ಯಾವುದ್ಯಾವುದು ಮುಟ್ಟುಕೊಳ್ಳುತ್ತೇನೆ ಅದೆಲ್ಲ ಸ್ಪರ್ಶದಿಂದ ಬಂದ ಸುಖ ನಿನಗರ್ಪಿತ. ಶಬ್ದ ಕೇಳುವುದರಿಂದ ಬಂದ ಸುಖ ನಿನಗರ್ಪಿತ, ಸ್ಪರ್ಶ ಸುಖ ನಿನಗರ್ಪಿತ, ರೂಪಗಳನ್ನು ನೋಡುವುದರ ಮೂಲಕ ಬಂದ ಸುಖ ನಿನಗರ್ಪಿತ. ಅದಕ್ಕೆ ದಾಸರು ಹೇಳಿದರು, ಎವೆಯಿಕ್ಕದೆ ನೋಡುವ ನೋಟ ನಿನ್ನದಯ್ಯ ಅಂದರು. ಆ ರೀತಿಯಲ್ಲಿ ಶಬ್ದ ಸ್ಪರ್ಶ ರೂಪ ಇನ್ನ ರಸ, ನಾಲಿಗೆಯಿಂದ ಏನು ಉಂಡೆ ಏನು ಕುಡದೆ ಅಲ್ಲಲ್ಲಿ ಬಂದ ಸುಖ, ಅಲ್ಲಲ್ಲಿ ಬಂದ ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ. ಇನ್ನ ಗಂಧ, ಮೂಗಿನಿಂದ ಏನು ಅಡಿಗೆ ವಾಸನೆ ನೋಡಿದ್ದು, ನಂತರ ಗಂಧ ವಾಸನೆ ನೋಡಿದ್ದು, ಅಥವಾ ನೀವು ಹಾಕೊಳ್ಳೋ ಸೆಂಟು ವಾಸನೆ ನೋಡಿದ್ದು, ಏನೇನು ಸುಖಪಟ್ಟದ್ದು ಮೂಗಿನಿಂದ ಅದು ನಿನಗರ್ಪಿತ ಹರಿಯೇ. ಇವೆಲ್ಲ ನಿನಗೆ ಷೋಡಶ ಉಪಚಾರ ಅಂದು. ಇದನ್ನ ಒಂದು ಮಾತಲ್ಲಿ ಇಲ್ಲಿ ಹೇಳಿದರೆ ಇದನ್ನು ವಿಸ್ತಾರ ಮಾಡಿದ್ದೇ ನಮ್ಮ ಅಧ್ಯಾತ್ಮ ರಸರಂಜನೆಯಲ್ಲಿ ವಿಷ್ಣುತೀರ್ಥ ಗುರು ಸಾರ್ವಭೌಮರು ಪರಮ ವಿಶೇಷವಾಗಿ ವಿಸ್ತಾರ ಮಾಡುತ್ತಾರೆ. ಬೆಳಗ್ಗಿನಿಂದ ರಾತ್ರಿವರೆಗೂ ಒಂದೊಂದು ಕೆಲಸ, ಆ ಕೆಲಸದಲ್ಲಿ ಭಗವಂತನ ನೋಡುವ ಉಪಾಯ, ಅದು ಹೇಗೆ ಹೇಗೆ ಒಂದೊಂದನ್ನು ಅರ್ಪಣೆ ಮಾಡಬೇಕು ಎಂಬುದನ್ನು ಅವರು ಅಧ್ಯಾತ್ಮ ರಸರಂಜನೆಯಲ್ಲಿ ಬಹಳ ವಿಸ್ತಾರವಾಗಿ ಹೇಳುತ್ತಾರೆ. ಅದನ್ನು ನೋಡಿದಾಗ ಅಲ್ಲಿ ವಿಸ್ತಾರವಾಗಿ ನೋಡೋಣ. ಇಷ್ಟು ಹೇಳಿ ಏನು ಬೆಳಗ್ಗಿನಿಂದ ನಾವು ಉಂಡದ್ದು ಕುಡದದ್ದು ಎಲ್ಲ 14 ಲೋಕದಲ್ಲಿರುವ ಭಗವಂತನಿಗೆ ಅರ್ಪಿತ ಅನ್ನಬೇಕು. ಹಾಗೆಯೇ ನಮಗೆ ಮನೆಯಲ್ಲಿ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅತ್ತೆ ಮಾವ ಯಾರಿದ್ದಾರೆ ಅವರಿಗೆ ಮಾಡಿದ ಉಪಚಾರವೆಲ್ಲ ಆ ವಿರಾಟ್ ರೂಪಿಗೆ ಉಪಚಾರ ಅಂತ ಭಗವಂತನಿಗೆ ಸಂಕಲ್ಪ ಮಾಡಬೇಕು. ಹೆಜ್ಜೆ ಹೆಜ್ಜೆಗೂ ನೆನೆದು ಆ ಸ್ವಾಮಿಗೆ ಕೊಡಬೇಕು. ಅವರವರಲ್ಲಿ ಪ್ರಯೋಗ ಮಾಡಿದ ಮಾತುಗಳು, ಬಾರಯ್ಯ ಹೋಗಯ್ಯ ಅಪ್ಪ ಅಮ್ಮ ಅಕ್ಕ ಏನೇನು ಶಬ್ದಗಳಿವೆ, ಇದೆಲ್ಲ ದೇವರ ಸೊತ್ತು. ಶಬ್ದಗಳು ದೇವರಿಗೆ ಬಳಸಬೇಕು, ಯದ್ಯಪಿ ನಮ್ಮವರಿಗೆ ಬಳಸಬೇಕಾಗ್ತಾ ಇದೆ. ಅದಕ್ಕೆ ಚುಟುಕಾದ ಉಪಾಯ, ಅವರಲ್ಲಿರುವ ದೇವರಿಗೆ ಈ ಶಬ್ದಗಳೆಲ್ಲ ಪ್ರಯೋಗ. ಬೆಳಿಗ್ಗೆದ್ದು ಸಂಕಲ್ಪ, ವಿರಾಟ್ ರೂಪಿಯ ಸಂಕಲ್ಪ ಚಿಂತನೆ ಮಾಡಿದ ಮೇಲೆ, ಸ್ವಾಮಿ ಇವತ್ತು ನನ್ನ ಬಾಯಿಯಿಂದ ಏನೇನು ಶಬ್ದಗಳು ಹೊರಡುತ್ತೆ ಯಾರ್ಯಾರು ಕುರಿತು, ಅದೆಲ್ಲ ಅಲ್ಲಲ್ಲಿರುವ ನಿನ್ನ ರೂಪಕ್ಕರ್ಪಿತ ಹರಿಯೇ. ಆ ಶಬ್ದಗಳಲ್ಲಿ ಹೊರಟ ನಿನ್ನ ರೂಪಗಳೇನಿವೆ, ಪ್ರತಿಯೊಂದು ಶಬ್ದ ನಮ್ಮ ಬಾಯಿಯಿಂದ ಹೊರಟಾಗ ಅಲ್ಲಿ ಭಗವದ್ ರೂಪಗಳು ಹೊರಟೇ ಹೊರಡುತ್ತೆ. ಇದನ್ನ ಷೋಡಶಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅಂಥ ರೂಪಗಳು ನಿನ್ನ ಪಾದಕ್ಕರ್ಪಿತ ಹರಿಯೇ. ಎಲ್ಲಿ ಅಲ್ಲಲ್ಲಿ ಯಾರ ಯಾರಲ್ಲಿ ನಾನು ಶಬ್ದಗಳಿಂದ ಮಾತಾಡುತ್ತೇನೆ ಆಯಾ ವ್ಯಕ್ತಿಯಲ್ಲಿ ನಿಂತಿರುವ ಬಿಂಬಮೂರ್ತಿ ನಿನಗರ್ಪಿತ. ಹಾಗೆ ಯಾರ್ಯಾರಿಗೆ ನಾನು ಪದಾರ್ಥಗಳನ್ನು ಕೊಡುತ್ತೇನೆ, ಅಡಿಗೆ ಬಡಿಸ್ತೇನೆ, ಅಥವಾ ಏನಾದರೂ ದಾನ ಕೊಡುತ್ತೇನೆ, ದಕ್ಷಿಣೆ ಕೊಡುತ್ತೇನೆ, ಮಗನಿಗೆ ಶರ್ಟು ಹೊಲಿಸಿದೆ, ಹೆಂಡತಿಗೆ ಸೀರೆ ಕೊಟ್ಟೆ ಅಲ್ಲ, ಅಥವಾ ಗಂಡ ಆತನಿಗೆ ಒಳ್ಳೆ ಪಂಚೆ ಕೊಟ್ಟದ್ದು, ಈ ರೀತಿ ಯಾರ್ಯಾರು ಯಾರಿಗೇನು ಕೊಡುತ್ತಾರೆ ಅದೆಲ್ಲ ಅಲ್ಲಿರುವ ದೇವರಿಗೆ ಕೊಟ್ಟದ್ದು, ಯಾರು ವಿರಾಟ್ ರೂಪಕ್ಕೆ ಕೊಟ್ಟದ್ದು ಅಂತ ಚಿಂತನೆ ಮಾಡಿದರೆ ನಮಗೆ 14 ಲೋಕದಲ್ಲಿರುವ ಸಕಲ ಸಜ್ಜನರ ಕೈಯಲ್ಲಿ ಆ ದಾನ ಮಾಡಿದಂತಹ ಫಲ ಬರುತ್ತೆ, ಅಪರೂಪದ ಫಲ ಬರುತ್ತೆ. ತೇನ ಸಂಪಾದಿತ ಪುಣ್ಯ ಜಾತಂ ನನಶತಿ, ಇದರಿಂದ ಬಂದಿರತಕ್ಕಂತಹ ಪುಣ್ಯ ನಾಶವೇ ಆಗಲ್ಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಅದ್ಭುತವಾದ ಉಪಾಸನೆಯನ್ನ ಸತತ ಮಾಡಬೇಕು ಎಂಬ ಎಚ್ಚರವನ್ನ ಕೊಡ್ತಾ ಇದ್ದಾರೆ ನಮ್ಮ ಗುರುಗಳಾಗಿರತಕ್ಕಂತಹ ಶೇಷದಾಸರು ಇನ್ನ ಮುಂದೆ ಹೇಳುತ್ತಾರೆ. ಈ ತರದಲ್ಲಿ ತಿಳಿದು ಸಂದೇಹ ಮಾಡದೆ ಸರ್ವ ಮೂರ್ತಿಗಳ ಕೂಡಿಪದು ಬಿಂಬನಲ್ಲಿ ಮರ್ತ್ಯರಾರಂಭಿಸಿ ಸಕಲ ಜಡ ಚೇತನ 84 ಲಕ್ಷ ಜಾತಿಗಳನ್ನು ಉತ್ತಮೋತ್ತಮ ಬಗೆಯ ನರಿತು ಅವರಂತೆ ಸ್ತುತ್ಯ ಹರಿಮೂರ್ತಿಗಳು ಐಕ್ಯ ತಿಳಿಯೋ. ಈ ಇಡೀ ಜಗತ್ತಿನಲ್ಲಿರತಕ್ಕಂಥ ಯಾರ್ಯಾರು ಉತ್ತಮರು ಯಾರು ನೀಚರು ತಿಳಿಕೊಂಡು ನೀಚರ ಒಳಗಿರತಕ್ಕಂಥ ಬಿಂಬಮೂರ್ತಿಯನ್ನ ಉತ್ತಮರಲ್ಲಿ ಕೂಡಿಸಿ ಆ ರೀತಿಯಲ್ಲಿ ಚಿಂತನೆ ಮಾಡಯ್ಯ. ಒಟ್ಟಾರೆ ಇಡೀ ಜಗತ್ತಿನಲ್ಲಿ ನಿಂತಿರುವ ದೇವರ ಮೂರ್ತಿಗಳೇನಿವೆ ಅದು ಹೃದಯದಲ್ಲಿರುವ ಮೂರ್ತಿಯಲ್ಲಿ ಐಕ್ಯ ತಿಳಿಯಪ್ಪ. ಅಂದರೆ ಇವನೇ ಅಲ್ಲಿದ್ದದ್ದು, ಅವನೇ ಇಡೀ ಜಗತ್ತನ್ನು ನಡೆಸ್ತಾ ಇದ್ದಾನೆ ಎಂಬ ಚಿಂತನೆ ಬರಲಿ. ತತ್ವವಿದು ತಿಳಿಯದಲೆ ಕೋಟ್ಯಾಧಿಕ ಜೀವರಿಗೆ ವಿತ್ತ ಅನ್ನ ಮೊದಲಾದ ದಾನಗಳನ್ನು ಇತ್ತರೇನು ಫಲವು ಅಲ್ಪ ಪುಣ್ಯಗಳಿಂದ ಮತ್ತೆ ಮತ್ತೆ ಬರುವ ಭೂಮಿಯಲ್ಲಿ. ಈ ವಿಶೇಷವಾದ ತತ್ವ ತಿಳಿಯದಂಗೆ ಕೋಟ್ಯಾಧಿಕ ಜೀವರಿಗೆ ಅನ್ನ ದುಡ್ಡು ಏನು ದಾನಗಳು ಮಾಡಿದರೂ ಕೂಡ ಇತ್ತರ ಏನು ಫಲವು ಅಲ್ಪ ಪುಣ್ಯಗಳಿಂದ. ಇದರಿಂದ ಬರೀ ಅಲ್ಪ ಪುಣ್ಯ ಬರುತ್ತೆ ಹೊರತು ಇನ್ಯಾವುದೂ ಇಲ್ಲ. ಮತ್ತೆ ಮತ್ತೆ ಬರುವ ಭೂಮಿಯಲ್ಲಿ ಆ ಪುಣ್ಯ ಏನಾಗುತ್ತೆ, ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಚೂರು ಸುಖ ಕೊಟ್ಟು ತಾನು ಕ್ಷೀಣ ಆಗಿ ನಮ್ಮನ್ನು ಕಳೆದು ಬೀಳಾಕುತ್ತೆ. ಹಾಗಾದ್ರೆ ಇದರಿಂದ ಬರುವ ಪುಣ್ಯ ಅದು ಮಾತ್ರ ಏನು ಮಾಡುತ್ತೆ ಅಂದ್ರೆ ಅದು ಕೂಡ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ, ಸುಖವೂ ಕೊಡುತ್ತೆ, ಆದರೆ ತಾನು ಹಾಳಾಗಲ್ಲ, ಹಾಗೇ ಇರುತ್ತೆ, ಬ್ಯಾಲೆನ್ಸ್ ಹಾಗೆ ಇದ್ದು ಒಳ್ಳೆ ಜನ್ಮ ಬರುವಂತೆ ಮಾಡಿ ಮತ್ತು ಮತ್ತು ಮೇಲೆ ಕರ್ಕೊಂಡು ಹೋಗಿ ಮೋಕ್ಷದ ಪರ್ಯಂತ ಈ ಪುಣ್ಯ ಇರುತ್ತೆ. ಆ ದೇವರ ಚಿಂತನೆ, ಒಳಗೆ ದೇವರ ಚಿಂತನೆ ಇಲ್ಲದೆ ಮಾಡಿದ ಕರ್ಮಾನುಷ್ಠಾನ, ಸ್ನಾನ, ಸಂಧ್ಯಾ, ಪೂಜಾ, ವಿಷ್ಣು ಪಂಚಕ ಯಾವುದು ಮಾಡುತ್ತೀರಿ ಅವೆಲ್ಲವೂ ಕೂಡ ಈ ಸ್ಮರಣೆ ಇತ್ತ ಅದ್ಭುತ ಫಲ. ಈ ಸ್ಮರಣೆ ಇಲ್ಲ ಜುಜುಬಿ ಫಲ ಕೊಟ್ಟು ಹೋಗುತ್ತೆ. ಅದರಿಂದ ಅದು ಹಾಳಾಗುತ್ತೆ, ನಮ್ಮನ್ನು ಹಾಳು ಮಾಡುತ್ತೆ. ಅದರಿಂದ ಯಾವ ಪುಣ್ಯ ಆದರೆ ನಾಶವಾಗಲ್ಲವೋ, ನಮ್ಮನ್ನ ದೇವರ ಪಾದಕ್ಕೆ ಸೇರಿಸಿಯೇ ಅದು ಕೃತಾರ್ಥವಾಗುತ್ತೋ ಅಂಥ ಪುಣ್ಯ ನಮಗೆ ಈ ಚಿಂತನೆಯಿಂದ ಬರುತ್ತೆ. ಹಾಗಂತ ಸ್ವರ್ಗಾದಿಗಳೇನು ಬರದೇ ಬಿಡಲ್ಲ. ಧಾನ್ಯ ಬಂದಾಗ ಜೊಳ್ಳು ಬಂದೇ ಬರಬೇಕಲ್ಲ, ಆ ಥರ ವಿಶೇಷವಾಗಿ ಧಾನ್ಯವೂ ಬರುತ್ತೆ, ಈ ಜೊಳ್ಳು ಬರುತ್ತೆ, ಎಲ್ಲವೂ ರೀತಿಯಲ್ಲಿ ನಮಗೆ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ಎಂಬುದನ್ನು ತಿಳಿಸಿಕೊಟ್ಟು ಮೃತ್ಯುವಿಗೆ ಸಮನಾದ ದುಃಖಗಳು ಮೀರುವನೆ. ಇನ್ನೊಂದೇನು ಅಂದರೆ ಈ ಸಂಸಾರದಲ್ಲಿ ಆ ಪುಣ್ಯಗಳು ಚೂರು 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 ಪುಣ್ಯಗಳು, ಒಳಗೆ ಚಿಂತನೆ ಇಲ್ಲ. ಈ ಚಿಂತನೆ ಇಲ್ಲದೆ ಬರೇ ಆ ಪುಣ್ಯಗಳು ಪಡೆದರೆ ಅದರಿಂದ ಏನಾಗುತ್ತೆ, ಮೃತ್ಯುವಿಗೆ ಸಮವಾದ ದುಃಖಗಳು ಮೀರುವನೆ. ಒಂದೊಂದು ಒಂದೊಂದು ಅಂಥ ಅಪಾರ ದುಃಖಗಳು ಬರುತ್ತೆ. ಅಷ್ಟೇ ಅಲ್ಲ, ಅದು ದುಃಖಗಳು ಬರಲಿ ಏನೇ ಬರಲಿ, ಈ ಚಿಂತನೆ ನಾವು ಮಾಡಲ್ಲಪ್ಪ. ನೀವೊಂದು ವಾರ ಹೇಳಿ, ಒಂದು ವರ್ಷ ಹೇಳಿ, ಸುಳಾದಿ ಇದರಲ್ಲಿ ಏನೇ ರಹಸ್ಯಗಳಿರಲಿ, ನಾವು ಕೇಳುತ್ತೀವಿ ಬಿಡುತ್ತೀವಿ ಅಷ್ಟೇ. ಅನುಷ್ಠಾನ ನಾವು ಸರ್ವಥಾ ಮಾಡಲ್ಲ, ಬರೇ ಕೇಳಲಿಕ್ಕೆ ಕೂತದ್ದು ನಾವು ಅಷ್ಟೇ ಹೊರತು ಮಾಡಲಿಕ್ಕಲ್ಲ ಅಂತ. ನಾವೇನು ಕರ್ಮ ಮಾಡುತ್ತೇವೆ, ಸ್ನಾನ, ಸಂಧ್ಯಾ, ಪೂಜಾ ಎಲ್ಲ ಅದೇ ಮಾಡ್ತಾ ಹೋಗ್ತೀವಿ, ಒಳಗೆ ಈ ಅನುಸಂಧಾನ ತರಲ್ಲ. ಆದರೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತ ಯಾರನ್ನ ಕೇಳಿದ್ರೆ ಉತ್ತರ ಕೊಡೋದೇನು, ದೇವರನುಗ್ರಹಕ್ಕಾಗಿ. ಏನು ಹೇಳೋದು, ದೇವರ ಅನುಗ್ರಹಕ್ಕಾಗಿ ಎಲ್ಲ ಮಾಡುತ್ತಾ ಇರೋದು. ಈ ಅನುಸಂಧಾನ ಏನಿದೆ ಸುಳಾದಿಯಲ್ಲಿ ಹೇಳಿದ್ದು ಅಂದ್ರೆ ಭಾಗವತದಲ್ಲಿ ಹೇಳಿದ್ದೆ ಇಲ್ಲಿ ಹೇಳಿದ್ದು, ಆದರೆ ಆ ಭಾಗವತದಲ್ಲಿ ಹೇಳಿದ್ದು ಈ ಸುಳಾದಿಯಲ್ಲಿ ಏನಾದರೂ ಹೇಳಿದ್ದಾರೆ ಅದನ್ನು ನಾವು ಚಿಂತನೆ ಮಾಡೋದೇ ಇಲ್ಲ. ಬರೀ ನಮ್ಮ ಸ್ನಾನ, ಸಂಧ್ಯಾ, ಪೂಜಾ ಅದು ಮಾಡ್ತಾನೆ ಹೋಗ್ತೀವಿ. ಆ ಮಾಡುವ ಕಾಲಕ್ಕೆ ಈ ಅನುಸಂಧಾನ ಸರ್ವಥ ಮಾಡಲ್ಲ, ನಮಗಿದು ಬೇಕಾಗಿಲ್ಲ ಅಂತ ಹೇಳಿದರೆ ಅದಕ್ಕೆ ಅದನ್ನು ಯಾವುದಕ್ಕೆ ಇವೆಲ್ಲ ಮಾಡುವುದು, ದೇವರ ಪ್ರೀತಿಗಾಗಿ. ಹೌದಾ, ನೀವಿದು ಈ ಅನುಸಂಧಾನಗಳಿಲ್ಲದೆ ಈ ಎಲ್ಲ ಕರ್ಮ ಮಾಡಿ ದೇವರ ಪ್ರೀತಿ ಆಗಲಿ ಅಂತ ನೀವು ಚಿಂತನೆ ಮಾಡುವುದಾದರೆ ಅದಕ್ಕೆ ಉತ್ತರ ಕೊಡುತ್ತಾರೆ, ಎತ್ತಲಿದ್ದರೇನು ಹರಿ ವಿಮುಖನೋ. ನೀವು ಎಷ್ಟು ಗೊಡ್ಡು ಕರ್ಮ ಮಾಡಿದರೂ ಕೂಡ ದೇವ ನಿಮ್ಮ ಮುಖವೆತ್ತಿ ನೋಡಲ್ಲ. ಏನು ಮಾಡುತ್ತಾನೆ, ಹೇಗೆ ಯಜಮಾನ ನಾಯಿ ಬಂದು ಬಾಲ ಅಲ್ಲಾಡಿಸ್ತಾ ಇದ್ರೆ ಒಂದು ಬಿಸ್ಕೆಟ್ ಬಿಸಾಡುತ್ತಾನೋ ಅದಕ್ಕೆ, ಅದೇ ಥರ ಭಗವಂತ ನಮಗೆ ಅವನ ವಿಶೇಷವಾದ ಮಹಿಮೆ ಸ್ಮರಣೆ ಮಾಡದೆ ಗೊಡ್ಡಾದ ಕರ್ಮ ಮಾಡುತ್ತಾ ಇದ್ರೆ ಚೂರು ಬಿಸಾಡುತ್ತಾನೆ, ಸರಿಪ್ಪ ತಗೊಂಡು ಹೋಗು ಅಂತ ಕೊಟ್ಟು ಕಳಿಸ್ತಾನೆ. ಅಷ್ಟೇ ಅಲ್ಲ, ಸ್ವರ್ಗಾದಿಗಳಿಗೆ ಹೋದರೆ ಅಲ್ಲಿ ಎರಡು ಡಿಪಾರ್ಟ್ಮೆಂಟ್ ಕೂತಿರುತ್ತೆ, ಏನು ಕಂಪಾರ್ಟ್ಮೆಂಟ್ಸು, ಅಲ್ಲಿ ಏಕಾಂತ ಭಕ್ತರು ಅಂದ್ರೆ ದೇವರೇ ಸಾಕು ಅಂತ ಕೂತವರೆಲ್ಲ ಒಂದು ಕಡೆ ಕೂತಿರ್ತಾರೆ, ಇದು ಬೇಕು ಅದು ಬೇಕು ಅಂತ ಮಾಡಿದವರೆಲ್ಲ, ಈ ಅನುಸಂಧಾನಾದಿಗಳು ಇಲ್ಲದೆ ಗೊಡ್ಡಾದ ಪುಣ್ಯ ಕರ್ಮಗಳೆಲ್ಲ ಮಾಡಿದವರು ಒಂದು ಕಡೆ ಹಾಕ್ತಾರೆ. ಈ ಅನುಸಂಧಾನದಿಂದ ವಿಶೇಷವಾಗಿರತಕ್ಕಂಥ ಈ ಅನುಸಂಧಾನದಿಂದ ಮಾಡಿರ್ತಕ್ಕಂಥ ಪುಣ್ಯಕರ್ಮ ಮಾಡಿದವರನ್ನ ಒಂದು ಕಡೆ ಹಾಕಿರ್ತಾರೆ. ಈ ಒಂದು ಕಡೆ ಇದ್ದ ಈ ಅನುಸಂಧಾನ ಮಾಡಿದಂಥವರಿಗೆ ಯಾವುದು ಬೇಡ ಅನಿಸಿರುತ್ತೆ ಅವರಲ್ಲಿ ಡಸ್ಟ್ ಬಿನ್ ಅಲ್ಲಿ ಹಾಕಿದಂತೆ ಬಿಸಾಡಿರ್ತಾರೆ. ಈ ಗೊಡ್ಡು ಪುಣ್ಯ ಮಾಡಿರ್ತಾರಲ್ಲ ಅವರನ್ನೆಲ್ಲ ಕರೆದು ಹೊರಗಿನ ಡಸ್ಟ್ ಬಿನ್ ಅಲ್ಲಿ ತಗೊಂಡು ಹೋಗ್ಲಿ, ಅವರ ಪುಣ್ಯಕ್ಕೆ ತಕ್ಕಂತಹ ಫಲಗಳು ಒಳಗೆ ಎಂಟ್ರಿನೇ ಕೊಡಬೇಡಿ ಇವರತ್ರಿಗೆ ಅಂತ ವಿಶೇಷವಾಗಿ ಇಂದ್ರದೇವರು ಹೇಳಿಬಿಡ್ತಾರೆ. ಆ ರೀತಿಯಾಗಿ ಇಷ್ಟು ಹೇಳಿದ ಮೇಲೆ ಹೇಳುತ್ತಾರೆ, ಈ ಅನುಸಂಧಾನ ಇಲ್ಲದೆ ನೀವು ಏನೇ ಕರ್ಮಾನುಷ್ಠಾನ ಅದು ಉಪವಾಸವೋ ವನವಾಸವೋ ಏನು ಮಾಡಿದ್ರೂ ಕೂಡ ಎತ್ತಲಿದ್ದರೇನು ಹರಿ ವಿಮುಖನೋ, ನಿತ್ಯ ತೃಪ್ತನಾದ ಗುರು ವಿಜಯ ವಿಠಲರೇಯ ಎತ್ತಿ ನೋಡನು ಮುಖವು ಎಂದಿಗನ್ನ ಅಂತ ಹೇಳ್ತಾರೆ. ದೇವರ ಮುಖ ಎತ್ತಿ ನೋಡಲ್ಲಂತೆ. ಯಾಕೆ? ಇಲ್ಲ ರೀ, ನಾನಷ್ಟು ಉಪವಾಸ ಮಾಡಿದೆ, ಆ ವ್ರತ ಮಾಡಿದೆ, ಈ ವ್ರತ ಮಾಡಿದೆ, ಎಲ್ಲ ಮಾಡಿದೆ. ಓಕೆ, ಒಳಗೆ ಅನುಸಂಧಾನ ಇತ್ತ? ನಾನು ನಿಮ್ಮ ಶರೀರದೊಳಗೆ ಎಷ್ಟೆಷ್ಟು ರೂಪದಿಂದ ಧಾರಣೆ ಮಾಡಿ ಏನೇನು ವ್ಯಾಪಾರ ಮಾಡುತ್ತಾ ಇದ್ದೇನೆ ಅನುಸಂಧಾನದಿಂದ ಮಾಡಿದ್ದೀರಾ? ಇಲ್ಲವಾ? ಸರಿ, ಚೂರು ಕೊಟ್ಟು ಕಳ್ಸಪ್ಪ ಅಂತ ಹೇಳಿ ಮಾಡುತ್ತಾನೆ. ಮುಖವೆತ್ತು ನೋಡಲ್ಲಂತೆ. ಇದು ನನ್ನ ಮಾತಲ್ಲ, ದಾಸರಾಯರ ಮಾತು. ಅದು ದಾಸರಾಯರ ಮಾತಲ್ಲ, ಶಾಸ್ತ್ರದ ಮಾತದು. ಅದ್ಭುತವಾದ ಮಾತನ್ನು ಹೇಳಿಕೊಡುತ್ತಾ ಇದ್ದಾರೆ. ಹೇಳಿಕೊಟ್ಟು, ಸರಿಯಪ್ಪ, ಇದು ತಿಳ್ಕೊಂಡ್ವಿ ನಾವು. ತಿಳ್ಕೊಂಡ್ರೆ ಎಂಥದ್ದಿದು ಆ ಈ ವಿದ್ಯೆಯ ಗತ್ತನ್ನು ತಿಳಿಸಿಕೊಡುತ್ತಾರೆ. ಇದು ಪರಮ ಗೌಪ್ಯವಯ್ಯ ಗುಹ್ಯಾ ಗುಹ್ಯೋತ್ತಮ ಆದಿತೇಯ ವಿದ್ಯವಿದು ಅಧಮರಿಗೆ ಯೋಗ್ಯವಲ್ಲ. ಮೋದ ತೀರ್ಥ ಮತಾನುಗರಾಗಿದ್ದ ಸುಜನರ ಪಾದಕ್ಕೆರಗಿ ಬೇಡಿಕೊಂಬೆ ದುರುಳರಿಗೆ ಪೇಳಸಲ್ಲ. ಇದು ಬಹಳ ಗೌಪ್ಯವಾಗಿದ್ದು ಗುಹ್ಯಾದ್ಗುಹ್ಯೋತ್ತಮ ಆದಿತೇಯ ವಿದ್ಯವಿದು, ದೇವತೆಗಳ ವಿದ್ಯೆ ಇದು, ನಿಮಗೆ ಕೊಡ್ತಾ ಇದ್ದೇನೆ. ಅಲ್ಲ ಸ್ವಾಮಿ, ಇದು ದೇವತೆಗಳ ವಿದ್ಯೆ ಅಂತ ಹೇಳ್ತೀರಾ? ಈ ಚಿಂತನೆ ಮಾಡಲಿಕ್ಕೆ ನಮ ಕೈ ಕೊಡ್ತೀವಿ ಅಂತ ಹೇಳ್ತೀರಾ? ಇದು ನಮಗಾಗತ್ತಾ? ಅಂದರೆ ಚಿಂತನೆ ಮಾಡಿಯಪ್ಪ, ಚಿಂತನೆ ಮಾಡಿದರೆ ಉಪಾಸನೆಗೆ ಅಧಿಕಾರ ದೇವತೆಗಳಿಗೇನೆ, ನಾವು ಬಿಟ್ಟು ಬಿಟ್ಟು ಚಿಂತನೆ ಮಾಡುವುದು ಮಾತ್ರ, ಅದು ನಿಮಗೆ ಅಧಿಕಾರ ಇದೆ. ಆಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ನೀವು ತಗೊಳ್ಳಿ, ಯಾರಿಗೆ ಕೊಡಬಾರದು ಅಂದ್ರೆ ಹೇಳ್ತಾರೆ. ವಿರಾಟ್ ರೂಪಿ ಚಿಂತನೆ ಮಾಡಿದ್ದಾಯಿತು, ಒಳಗೆ 14 ಲೋಕಗಳು ಚಿಂತನೆ ಮಾಡಿದ್ದಾಯಿತು, ಚಿಂತನೆ ಮಾಡಿದ ಕೂಡಲೇ ಹೋಟ್ಲಿಗೆ ಹೋಗಿ ತಿಂದಿದ್ದೇ ಆಯಿತು, ಅಂಥವ್ರಿಗೆ ಹೇಳಬೇಡಿ ಅಂದರು. ಅಂದರೆ ವಿರಾಟ್ ರೂಪಿಯನ್ನು ಚಿಂತನೆ ಮಾಡಿದ್ದಾಯಿತು, ಸ್ವಾಮಿ ನಿನಗರ್ಪಿತ ಅಂತ ಹೋಟ್ಲಲ್ಲಿ ಕೂತು ಉಳ್ಳೆಗಡ್ಡೆಯಲ್ಲ ತಿಂದದ್ದಾಯಿತು. ಇಂಥ ರೀತಿಯಲ್ಲಿ ಇರುವವರಿಗೆ ಇದು ಬೇಡ ಅಂದರು. ಅಲ್ಲ, ಇದು ಗೋಪ್ಯ ಅಂತ ಹೇಳಿ ಮೈಕ್ ಮುಂದೆ ಕೇಳು ಕೂತು ಇಡೀ ಇಂಡಿಯಾ ಕೇಳಿಸುವಂತೆ ಹೇಳ್ತಾ ಇದ್ದೀರಲ್ಲ, ಇದು ಗೋಪ್ಯ ರಹಸ್ಯ ಅಂತ ಹೇಳ್ತೀರಲ್ಲ, ಹಾಗಾದ್ರೆ ಈ ಮೈಕ್ ಮುಂದೆ ಕೂತು ಹೇಳಬಹುದಾ? ಅಂದರೆ ಹೇಳ್ತಾರೆ, ಇಡೀ ಭಾಗವತ ರಾಮಾಯಣ ಏನೇನಿವೆ ಎಲ್ಲ ಗೋಪ್ಯವೇ. ಮೈಕ್ ಮುಂದೆ ಕೂತು ಹೇಳಿದರೂ ಕೂಡ ಯಾರ ತಲೆಗೆ ಹೋಗಬೇಕೋ ಅಲ್ಲಿಗೆ ಭಗವಂತ ಸೇರಿಸ್ತಾನೆ. ಮಿಕ್ಕವರಿಗೆ ಕೇಳಿದರೂ ಕೂಡ ಅಪ್ಪ ಮೊದಲೇನೋ ಸ್ವಿಚ್ ಆನ್ ಮಾಡುತ್ತಾರೆ, ಕರ್ನೂಲ್ ಆಚಾರ .com ಅಂತ ಹೋಗ್ತಾರೆ, ಅಲ್ಲಿ ಲೈವ್ ವೆಬ್ಕಾಸ್ಟ್ ಅಂತಿದೆ ಅಂತ ಸ್ವಿಚ್ ಆನ್ ಮಾಡುತ್ತಾರೆ. ಪ್ರವಚನ ಶುರುವಾದ ಕೂಡಲೇ ಇದೇನೋ ರೂಪಗಳಂತೆ ಅದು ಏನೋ ಇದಂತೆ ಇವೆಲ್ಲ ಯಾರೀ ಕೇಳ್ತಾರೆ. ಏನೋ ಒಂದಿಷ್ಟು ಭಾರತನೋ ಭಾಗವತನೋ ಕಥೆ ಹೇಳಿದ್ರೆ ಚೆನ್ನಾಗಿರ್ತಾ ಇರುತ್ತೆ, ಒಂದು 4 ಜೋಕ್ ಆದರೆ ನಕ್ಕು ಸಂತೋಷವಾಗಿ ಸ್ವಲ್ಪ ಫ್ರೆಶ್ ಆಗ್ಲಿಕ್ಕೆ ಬರ್ತೀವಿ. ಇದೇನೋ ಗೊಳ್ಳು ಹೇಳ್ತಾ ಇದ್ದಾರೆ, ಇದು ಯಾರು ಕೇಳ್ತಾರೆ ಅಂತ ಇಮ್ಮಿಡಿಯೇಟ್ ಆಫ್ ಮಾಡಿಬಿಟ್ಟು ಟಿವಿ ಹತ್ರ ಹೋಗ್ಬಿಡ್ತಾರೆ. ಆದ್ದರಿಂದ ಯಾರು ಹೆದರಬೇಕಾಗಿಲ್ಲ, ಅಂಥವರ ತಲೆಗೆ ಹೋಗಲ್ಲ ಇದು. ಇನ್ನ ಕೆಲವರು ಇದು ಕೇಳಿದುಕೊಳ್ಳೆ, ಬಹಳ ಚೆನ್ನಾಗಿತ್ತು ಆಚಾರ, ಬಹಳ ಚೆನ್ನಾಗಿ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಿಲ್ಲಪ್ಪ, ಏನೋ ಬಹಳ ಚೆನ್ನಾಗಿ ಹೇಳಿದ್ರು, ಅಟ್ಟಕ್ಕೆ ಹೋಗ್ಬಿಡುತ್ತೆ. ಅಂದರೆ ಯಾರ ತಲೆಯಲ್ಲಿ ಭಗವಂತ ಈ ವಿದ್ಯೆಯನ್ನ ಕೂಡಿಸಬೇಕು ಅಂತಿರ್ತಾನೆ ಅವರಿಗೆ ಮಾತ್ರ ತಲೆಯಲ್ಲಿ ತಂದು ಇದು ಮಾಡಲೇಬೇಕು, ಇಷ್ಟು ಕಾಲ ವ್ಯರ್ಥವಾಗಿ ಕಳೆದೆ, ಗೊಡ್ಡು ಕರ್ಮ ಮಾಡಿದೆ, ಇನ್ನಾದರೂ ರಹಸ್ಯಗಳನ್ನು ತಿಳಿದು ಚಿಂತನೆ ಮಾಡಿ ಮಾಡಬೇಕು ಅಂತ ಆಸಕ್ತಿ ಹುಟ್ಟಿಸಿ ಅದ್ಭುತವಾಗಿ ಮಾಡಿಸ್ತಾನೆ. ಆಗ ಅದರ ಪ್ರಶ್ನೆ, ನಾವೆಲ್ಲ ಯಾರು ಅಂತ ನಿಮ್ಮ ಪ್ರಶ್ನೆ. ಒಂದೇ ಉತ್ತರ ಮೊದಲೇ ಕೊಟ್ಟಿದ್ದೆ, ನೀವೆಲ್ಲ ಅನುಷ್ಠಾನ ಮಾಡುವವರಾದ್ದರಿಂದಲೇ ಭಗವಂತ ನಿಮ್ಮನ್ನೆಲ್ಲ ಇಲ್ಲಿ ಮುಂದೆ ಕೂಡಿಸಿ, 9ಕ್ಕೆಲ್ಲ ಕೂಡಿಸಿ, 10 ನಿಮಿಷ ತಡಾದರೂ ಕೂಡ ಹಾಗೆ ಕೂಡಿಸಿ ಆಸಕ್ತಿ ಕೊಟ್ಟು ಚೆನ್ನಾಗಿ ಕೇಳುವಂತೆ ಯಾಕೆ ಮಾಡುತ್ತಾ ಇದ್ದಾನೆ? ನಿಮ್ಮಿಂದ ಅನುಷ್ಠಾನ ಮಾಡಿಸಲಿಕ್ಕೆ ಭಗವಂತ ಸಿದ್ಧನಾಗಿದ್ದಾನೆ. ಬರೀ ಇಷ್ಟು ಕಾಲ ಭಾಗವತ ಕೇಳಿದ್ದೀರಾ, ಕೇಳಿ ಬಿಟ್ಟೀವಿ ಅಂತ ಹೇಳ್ತೀವಿ, ಕೇಳೋದಾಯ್ತು ಬಿಡೋದಾಯ್ತು ಅಂಥವರಲ್ಲ. ನೀವೆಲ್ಲ ಚೆನ್ನಾಗಿ ವಿಶೇಷವಾಗಿ ಅನುಷ್ಠಾನ ಮಾಡಲಿಕ್ಕಿದ್ದೀರಾ ಅಂತ ಆತನಿಗೆ ಗೊತ್ತು. ಅದರಿಂದಲೇ ನುಡಿಸ್ತಾ ಇದ್ದಾನೆ. ಮುಂದೆ ಹೇಳುತ್ತಾರೆ, ಮೋದ ತೀರ್ಥ ಮದಾನುಗರಾಗಿದ್ದ ಸುಜನರ ಪಾದಕ್ಕೆರಗಿ ಬೇಡಿಕೊಂಬೆ ದುರುಳರಿಗೆ ಪೇಳಸಲ್ಲ. ಇದು ದುಷ್ಟರಿಗೆ ಹೇಳಬಾರದು ಅಂದ್ರು. ದುಷ್ಟರು ಎರಡು ರೀತಿ, ಅಂದರೆ ಎಲ್ಲ ಕೇಳಿ ಏ ಏನ್ರಿ ಯಾರು ಮಾಡ್ತಾರ ಇವೆಲ್ಲ, ಸುಮ್ಮನೆ ಇದು ನಾವು ಬರೇ ಕೇಳಬೇಕು ಬಿಡಬೇಕಷ್ಟೇ, ಇವೆಲ್ಲ ಮಾಡ್ಲಿಕ್ಕೆ ಯೋಗ್ಯವಲ್ಲ ಅಂತ ಒಗ್ಗರಣೆ ಕೊಟ್ಟು ಮಾಡೋರ್ನ ಕೇಳಿಸ್ತಾರಲ್ಲ ಅಂಥವರು ದುರುಳರು, ಅಂಥವ್ರ ತಂಟೆಗೆ ಹೋಗಬಾರ್ದು, ಅವ್ರಿಗೆ ಹೇಳಬಾರ್ದು. ಬಹಳ ಜನ ಇರ್ತಾರೆ, ನೀವೇನೋ ಪಾಪ ಮಾಡ್ಲಿಕ್ಕೆ ಹೋಗ್ತೀರಾ, ಆ ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ಒಳಗೆ ಸಂಕಟ ಶುರುವಾಗುತ್ತೆ, ಒಂದು 10 ಜನಕ್ಕೆ ಹೇಳೋಣ ಅಂತ. ಆ 10 ಜನಕ್ಕೆ ಹೇಳಲಿಕ್ಕೆ ಹೋದಾಗ 10 ಜನದಲ್ಲಿ ಒಬ್ಬರು ಇರ್ತಾರೆ, ಏನು ಮಾಡ್ತಾರೆ ಹೇಳಿದ ಕೂಡಲೇ ಅಯ್ಯೋಯ್ಯೋ ಸರಿ ಹೇಳಿ, ನಿಮ್ಗೆ ಇನ್ನು ಮೋಕ್ಷಕ್ಕೇನು 1 ಇಂಚು ಕಮ್ಮಿ ಇದೆ, ಬಹಳ ಸಾಧನೆ ಮಾಡಿಬಿಡ್ತಾ ಇದ್ರ, ಸಾಕು ಬಿಡ್ರಿ ಇವೆಲ್ಲ ನಮ್ಗಲ್ಲ. ಅವರ ಆಚಾರಗಳೇನೋ ಹೇಳ್ತಾ ಇರ್ತಾರೆ, ನಮ್ಮ ಪಾಡಿನ ಹೋಗ್ತಾ ಇರಬೇಕಷ್ಟೇ, ನಮ್ದೇನೋ ಎಷ್ಟು ನಮ್ ಲಿಮಿಟಲ್ಲಿ ನಾವಿರ್ಬೇಕಪ್ಪ, ಇವೆಲ್ಲ ದೇವತೆಗಳು ಮಾಡೋದು ನಾವಲ್ಲ, ನಾವೆಲ್ಲಿ ಇಲ್ಲೇ ಬಿದ್ದಿರಬೇಕಷ್ಟೇ ಅಂತ ಹೇಳ್ತಾರೆ. ಅದು ಕೇಳಿದ ಕೂಡಲೇ ನೀವು ಹೌದು ಹೌದು ಅಂತ ಕೈಯಲ್ಲಿ ಇದ್ದದ್ದು ಬಿಡಿಸಿಬಿಟ್ಟು ಹಾಯ ಹೋಗ್ಬಿಡ್ತೀರಾ. ಅದಕ್ಕೆ ಅಂಥವರಿಗೆ ಮೊದಲು ಹೇಳಬೇಡಿ. ದುರುಳರವರು ಯಾರು ತಾವು ಮಾಡಲ್ಲ ಇನ್ನೊಬ್ಬರು ಮಾಡುವರ ತಲೆ ಕೆಡಿಸ್ತಾರಲ್ಲ ಅಂಥವರು ದುರುಳರು, ಅವರಿಗೆ ಹೇಳಬಾರದು. ಆದ್ದರಿಂದ ಸದಮಲ ಯಜ್ಞ ಶೇಷ ಶುನಕಗೆ ಯೋಗ್ಯವಲ್ಲ. ಯಜ್ಞ ಶೇಷ ತಗೊಂಡು ನಾಯಿ ಕೊಟ್ರೆ ಏನು ಉಪಯೋಗ? ಇದರಂತೆ ತಿಳಿವದು ಮನ್ನಿಸಿ ಕರುಣದಿ. ಆದರೆ ಯಾರು ಹೇಳಬೇಕು? ಆದರದಲ್ಲಿ ಹರಿ ಪದಗಳ ಭಜಿಸುವ ಬುಧರಿದು ಭಕುತಿಲಿ ಸ್ವೀಕಾರ ಮಾಡುವುದು. ಭಗವಂತನ ಹರಿಪಾದಗಳನ್ನು ಭಜನೆ ಮಾಡುವಂತಹ ಯಾರು ಜ್ಞಾನಿಗಳಿರ್ತಾರೆ ಅದನ್ನು ಸ್ವೀಕಾರ ಮಾಡುತ್ತಾರೆ. ಅಷ್ಟೇ ಅಲ್ಲ, ಸಜ್ಜನರು ಯಾರು ಇದ್ದೀರಾ ಅವರು ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವೆಲ್ಲ ಕೂತಿದ್ದೀರಾ, ಎಲ್ಲೆಲ್ಲೋ ಯಾವ್ಯಾವ ದೇಶದಲ್ಲೋ ಎಲ್ಲೆಲ್ಲೋ ಕೂತಿದ್ದೀರಾ, ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ಬಿಟ್ಟು 9 ಗಂಟೆಗೆ ಸರಿಯಾಗಿ ಬಂದು ಕೂತು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ನೀವೆಲ್ಲ ಸಜ್ಜನರೇ, ಅದರಲ್ಲಿ ಸಂಶಯವೇ ಇಲ್ಲ. ಅದರಿಂದ ನಿಮಗೆ ಈ ಪ್ರವಾಹ ದಾಸರ ಮೂಲಕ, ನಾನು ಮೈಕ್ತರ ಅಷ್ಟೇ, ನಂದೇನಿಲ್ಲ, ಅವರು ನನ್ನಲ್ಲಿ ಕೂತು ನಿಮ್ಮವರಿಗೂ ಈ ಪ್ರವಾಹ ತರ್ತಾ ಇದ್ದಾರೆ. ಎಲ್ಲರೂ ಈ ಗಂಗೆಯಲ್ಲಿ ಮಿಂದು ಸಂತೋಷ ಪಡೋಣ ಅಂತ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾರೆ. ಇದೇ ಬಗೆ ತಿಳಿವರ್ಗೆ ಪುನರಪಿ ಜನ್ಮವಿಲ್ಲ. ಈ ವಿಶೇಷವಾದಂಥ ಅನುಸಂಧಾನವನ್ನು ಮಾಡಿ ಇಡೀ ಜೀವನ ಅನುಷ್ಠಾನ ಯಾರು ಮಾಡುತ್ತಾರೋ ಅವರಿಗೆ ಮತ್ತೊಂದು ಜನ್ಮವೇ ಇಲ್ಲ ಅಂತಾರೆ. ಅಲ್ಲರಿ ಅದು ಯಾರು, ನೀವು ಹೇಳಬೇಕಾ ದೇವರು ಹೇಳಬೇಕಾ? ಅಂದರೆ ಇದು ಎನ್ನ ಮಾತಲ್ಲ, ಶ್ರೀಹರಿವಾಕ್ಯ ಉಂಟು, ಇದು ದೇವರೇ ಹೇಳಿದ್ದಪ್ಪ. ಈ ವಿದ್ಯೆಯನ್ನು ಯಾರು ಚಿಂತನೆ ಮಾಡುತ್ತೋ, ಇದೆಲ್ಲ ಹೇಳಿದ್ದೆಲ್ಲಿ ಅಂದರೆ ಭಗವದ್ಗೀತೆಯಲ್ಲಿ ಹೇಳಿದ್ದು ಅದನ್ನೇ ಹೇಳುತ್ತಾರೆ. 14ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ಬರುತ್ತೆ, ಸರ್ಗೇ ಪಿನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಇವರು ಮೋಕ್ಷಕ್ಕೆ ಹೋಗಿ ಮತ್ತು ಸೃಷ್ಟಿಕಾಲದಲ್ಲಿ ಇಲ್ಲಿ ಸಂಸಾರಕ್ಕೆ ಬರಲ್ಲ, ಪ್ರಳಯ ಕಾಲದಲ್ಲಿ ಇವರಿಗೆ ನೋವಿರಲ್ಲ, ಸಂತೋಷವಾಗಿರ್ತಾರೆ. ಅಂದರೆ ಈ ಸಾಧನೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಎಂಬುದನ್ನು ಕೃಷ್ಣ ಹೇಳಿದ ಎಂದು ಇದು ಗ್ರಹಿಸಿ ಸುರರೆಲ್ಲ ಸುಖ ಪಡುವರು ನಿತ್ಯ. ಈ ರೀತಿಯಾಗಿ ಗ್ರಹಣ ಮಾಡಿ ದೇವತೆಗಳೆಲ್ಲ ಸಂತೋಷ ಪಡ್ತಾ ಇರ್ತಾರೆ ಈ ವಿದ್ಯೆಯನ್ನು ಉಪಾಸನೆ ಮಾಡಿ. ಇದು ತಿಳಿದ ಮಾನವರು ನರರಲ್ಲ ಸುರರೇ ಸರಿ, ವಿಧುಶ್ರೀವತ್ಸಲಾಂಛನ ಗುರು ವಿಜಯ ವಿಠಲರೇಯ ಬದಿಯಲ್ಲಿ ಇರುತಿಪ್ಪ. ಇದು ಗ್ರಹಿಸಿದವರಿಗೆ ಈ ರೀತಿಯಾಗಿ ತಿಳಿಯುವಂತಹ ಮಾನವರು ಅವರು ನರರಲ್ಲ ಸುರರೇ ಸರಿ ಅಂದ್ರೆ ಭೂಸುರರಾಗ್ತಾರೆ, ಭೂಮಿಯಲ್ಲಿ ಸುರರಿಗೆ ಸಮಾನರಾಗ್ತಾರೆ. ಅಂದರೆ ಅವರಲ್ಲಿ ದೇವತೆಗಳೆಲ್ಲ ಸನ್ನಿಧಾನ ಬಂದುಬಿಡುತ್ತೆ. ಅಷ್ಟೇ ಅಲ್ಲ, ಶ್ರೀವತ್ಸಲಾಂಚರನಾಗಿರತಕ್ಕಂಥ ಚಂದ್ರಾಂತರ್ಗತನಾದ ಭಗವಂತ ಯಾವನಿದ್ದಾನೆ, ಭಗವಂತ ಗುರು ವಿಜಯ ವಿಠಲರೇಯ ಎಲ್ಲರ ಬದಿಯಲ್ಲಿರ್ತಾನೆ, ಈ ಗ್ರಹಣ ಮಾಡಿದವರ ಬದಿಯಲ್ಲೇ ನಿಂತಿರ್ತಾನೆ, ರಕ್ಷಕನಾಗಿ ನಿಂತಿರ್ತಾನೆ, ಸದಾ ಕಾಪಾಡುತ್ತಾನೆ ಎಂಬುದನ್ನ ತಿಳಿಸಿಕೊಟ್ಟು ಜೊತೆ ಅಂತ ಕೊನೆಯಲ್ಲಿ ಬರುತ್ತೆ. 2 ಪಂಕ್ತಿಯಲ್ಲಿ ಇಡೀ ಆ ಸುಳಾದಿಯ ಸಾರ ಕೊಟ್ಟು ಬಿಡುತ್ತಾರೆ. ಅದನ್ನು ಹೇಳುತ್ತಾರೆ, ಹರಿಯ ಯಜಿಸು ಇನಿತು ಜನುಮದೊಳಗೆ ಒಮ್ಮೆ ಮರಳೇ ಬಾರದು ದೇಹ, ಗುರು ವಿಜಯ ವಿಠಲ ಬಲ್ಲ ಎಂಥ ಮಾತಾಡ್ತಾರೆ ನೋಡಿ. ಹರಿಯ ಜನಿಸು ಬಿಂಬ ಮೂರ್ತಿಯನ್ನ ಈ ರೀತಿ ಯಜ್ಞದಿಂದ ಪೂಜಿಸಯ್ಯ. ಎಲ್ಲಿ ಎಷ್ಟು ಸಲ? ಒಮ್ಮೆ ಆದ್ರೂ ಮಾಡಿ, ಜನ್ಮದೊಳಗೆ ಒಮ್ಮೆ ಮಾಡಿದರೆ ಮರಳೆ ಬಾರದು ದೇಹ. ಅಂದ್ರೆ ಈ ದೇಹವೇ ಮತ್ತು ಬರಲಯ್ಯ, ಅದು ಸ್ವಾಮಿಗೆ ಗೊತ್ತು ಅಂತ ಹೇಳ್ತಾರೆ. ಆವಾಗ ನಮ್ಮ ಪ್ರಶ್ನೆ, ಹಾಗಾದರೆ ಒಂದ್ ದಿವಸ ಮಾಡಿದ್ವು ಅಥವಾ ಇಡೀ ಜನ್ಮ ಎಲ್ಲ ಮಾಡಿದ್ವು, ಸತ್ತು ಹೋದವು, ಮತ್ತು ಜನ್ಮ ಬರಲೇನು ಅಂದ್ರೆ ಬರುತ್ತೆ. ಎಂಥದ್ದು? ನೀಚ ಜನ್ಮಗಳು ಬರೋದೇ ಇಲ್ಲ, ಭಗವಂತನ ಸನ್ನಿಧಾನಕ್ಕೆ ಸೇರಿಸುವ ಉತ್ತಮ ಉತ್ತಮ ಜನ್ಮಗಳು ಬರುತ್ತೆ. ಇದೇ ವ್ಯಾಖ್ಯಾನ ಅನೇಕ ಕಡೆ ಮಾಡಿದ್ದಾರೆ ಇಂಥ ವಾಕ್ಯಗಳಿಗೆ. ಈ ರೀತಿಯಲ್ಲಿ ಶೇಷದಾಸರು ನಮ್ಮಲ್ಲಿ ಚಿಂತನೆ ಮಾಡಬೇಕಾದ ವಿರಾಟ್ ರೂಪಿಯ ಪರಿಚಯ, ಒಳಗೆ 14 ಲೋಕಗಳ ಪರಿಚಯ, ಅದ್ಭುತವಾದ ಆ ರೂಪಗಳ ಐಕ್ಯ ಚಿಂತನೆಯ ರಹಸ್ಯ, ಆ ಚಿಂತನೆ ಮಾಡಿದ ಮೇಲೆ ಪ್ರತಿಯೊಬ್ಬರಲ್ಲಿ ವಿರಾಟ್ ರೂಪವನ್ನ ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ಪರ್ಯಂತ ಕಾಣಿಸಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವಿರಾಟ್ ರೂಪಿಯ ಸ್ಮರಣೆ, ಅವನೇ ಅವರಿಂದ ನಡೆಸೋದು, ನುಡಿಸೋದು, ಮಾತಾಡಿಸೋದು ಎಲ್ಲವೂ ಅವನೇ ಮಾಡುತ್ತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಅವನನ್ನೇ ಹುಡುಕೋದು ಎಲ್ಲಾ ಕಡೆ ಕೂಡ. ಯಾರ್ಯಾರು ಕಾಣುತ್ತಾರೆ ಅವರಲ್ಲಿ ಇವನೇ ಇದು ಮಾಡಿಸ್ತಾ ಇದ್ದಾನೆ. ಒಬ್ಬರು ಕುಪ್ಪಳಿಸಿ ಹಾರತಾ ಇದ್ದಾರ, ಇವನೇ ಇವರ ಆಕಾರದಲ್ಲಿ ನಿಂತು ಕುಪ್ಪಳಿಸಿ ಹಾರಿಸ್ತಾ ಇದ್ದಾನಯ್ಯ ಅಂತ ಆ ನೋಟ. ಹಾಗೆ ಇವನನ್ನ ಸರ್ವತ್ರ ಹುಡುಕಬೇಕಂತೆ, ಅದೇ ದೊಡ್ಡ ಇದು. ಈ ಭಗವಂತ ನಮಗೆ ಸಿಗಬೇಕಾದರೆ ಹೇಗೆ ಅಂದರೆ, ಅರಣಿ ಅಂದರೆ ಕಾಷ್ಠವನ್ನ ಈ ಯಜ್ಞ ಕಾಲಕ್ಕೆ ಎರಡು ಕಟ್ಟಿಗೆಗಳನ್ನು ಸೇರಿಸಿ, ಒಂದು ಒರಳಿನಂತಹ ಪಾತ್ರೆ, ಅದು ಮರದ್ದೆ, ಮೇಲೆ ಒನಕೆಯಂತಹ ಪಾತ್ರೆ ಒಂದು ಕಟ್ಟಿಗೆ, ಎರಡೂ ಸೇರಿ ತಿಕ್ಕತಾರೆ ಹಾಗೆ. ಅವಾಗೆ ಅಗ್ನಿ ಬರುತ್ತೆ. ಈ ತಿಕ್ಕುವುದು ಏನು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಾ ಕಡೆ ಇರುವ ಭಗವದ್ ರೂಪ ವಿರಾಟ್ ರೂಪವನ್ನ ನೆನೆದು 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 ಅವನಿಗೆ ನಮಸ್ಕಾರ ಸಲ್ಲಿಸ್ತಾ ಅಲ್ಲಿರುವ ಭಗವದ್ ರೂಪವೇ ಆಯಾ ವ್ಯಕ್ತಿಯಿಂದ ಆ ಕೆಲಸ ಮಾಡಿಸ್ತಾ ಇದೆ. ಈ ವ್ಯಕ್ತಿ ಪರಮಾಣು, ಅವನ ಶರೀರದೊಳಗೆ ಎಲ್ಲೋ ಇದ್ದಾನೆ, ಆ ಶರೀರ ಹೊತ್ತುಕೊಂಡು ತಿರುಗಲಿಕ್ಕೆ ಅವನಿಗಾಗಲ್ಲ, ಅವ ವಿರಾಟ್ ರೂಪನೇ ಆ ಶರೀರ ಹೊತ್ತುಕೊಂಡು ಬಂದು ಇಷ್ಟೆಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಪ್ರತಿಯೊಬ್ಬರಲ್ಲೂ ಈ ದೃಷ್ಟಿಯನ್ನೇ ಬೆಳೆಸಿಕೊಂಡ್ರೆ ಆಶ್ಚರ್ಯವೂ ಆಗುತ್ತೆ, ಆನಂದವೂ ಆಗುತ್ತೆ, ಸಾಧನೆಯೂ ಆಗುತ್ತೆ, ನಮ್ಮ ಕೆಲಸಗಳೂ ಆಗುತ್ತೆ, ದೇವರ ಸ್ಮರಣೆಯೂ ಬಿಡಲ್ಲ. ಈ ರೀತಿಯಾಗಿ ಆದರದಲ್ಲಿ ತಿಳಿ ಸ್ವಪರ ದೇಹದಲ್ಲಿ, ನಿಮ್ಮ ದೇಹದಲ್ಲೂ ಇನ್ನೊಬ್ಬರ ದೇಹದಲ್ಲೂ ಇದನ್ನ ಆದರದಿಂದ ತಿಳಿಯಬೇಕು ಅಂತ ದಾಸರಾಯರು ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಮಖ ಸುಳಾದಿಯನ್ನು ಪೂರ್ಣ ಮಾಡುತ್ತಾ, ಮಖ ಅಂದ್ರೆ ಯಜ್ಞ, ಜ್ಞಾನ ಯಜ್ಞ ಸುಳಾದಿ ಅಥವಾ ಮಖ ಸುಳಾದಿಯನ್ನು ತಿಳಿಸಿಕೊಟ್ಟಿದ್ದಾರೆ. ತದನಂತರ ಇನ್ನೊಂದು ಸುಳಾದಿ ಶುರು ಮಾಡುತ್ತಾರೆ. ಅದು ಯಾವುದು ಅಂದರೆ, ಅದರಲ್ಲಿ ಇಡೀ ನಮ್ಮ ದೇಹದ ಸುತ್ತೂ ಇರುವ ವಿರಾಟ್ ರೂಪದ ಪರಿಚಯ ಮಾಡಿಕೊಡ್ತಾ ಬರುತ್ತಾರೆ. ಇಷ್ಟುವರೆಗೂ ಎಲ್ಲಾ ಲೋಕಗಳಲ್ಲಿರುವ 14 ಲೋಕಗಳಲ್ಲಿರುವ ಕಮಲಗಳು, ದೇವತೆಗಳು, ದೇವರ ರೂಪಗಳು ಎಲ್ಲ ಪರಿಚಯ ಮಾಡಿದರು. 14 ಲೋಕದಲ್ಲಿರುವ ಎಲ್ಲಾ ಭಗವದ್ ರೂಪಗಳ ಐಕ್ಯ ಚಿಂತನೆ ಪರಿಚಯ ಮಾಡಿದರು. ಆದರೆ ವಿರಾಟ್ ರೂಪದ ಪರಿಚಯ ಇಲ್ಲಿ ವಿಶೇಷವಾಗಿ ಮಾಡಿಕೊಡುತ್ತಾ ಬರ್ತಾ ಇದ್ದಾರೆ. ಆ ವಿರಾಟ್ ರೂಪ ಎಂಥದ್ದು ಎಂಬುದನ್ನ ಇನ್ನೊಂದು ಸುಳಾದಿಯಲ್ಲಿ ಮಾಡುತ್ತಾ ಇದ್ದಾರೆ. ಪ್ರಾಯಶಃ ಆ ಸುಳಾದಿ ನಿಮಗೆ ಈ ಬುಕ್ ಅಂತ ಏನು ಕೊಟ್ಟಿದೆ ಅದರಲ್ಲಿ ಇದೆಯೋ ಇಲ್ಲೋ ನೋಡಬೇಕಾಗುತ್ತೆ. ಒಂದು ವೇಳೆ ಇಲ್ಲದಿದ್ರೆ ನಾಳೆ ಅಪ್ಲೋಡ್ ಆಗುತ್ತೆ. ನಾಳೆ ನಾಳೆದರಲ್ಲಿ ಎಲ್ಲ ಭಾಷೆಗಳಲ್ಲಿ ಅದು ಅಪ್ಲೋಡ್ ಮಾಡ್ತಾರೆ, ಎಲ್ಲರೂ ನೋಡಿಕೋಬಹುದಾಗುತ್ತೆ. ಒಂದು ತಾಳವನ್ನ ನೋಡಿಬಿಡೋಣ. ಆಲಿಸಿ ಕೇಳುವುದು ಅದರದಿಂದಲೇ ಶ್ರೀಲ ಭೂಮೀಶನ ಭಕುತಾರೆಲ್ಲ ಕಾಲ ದೇಶ ವ್ಯಾಪ್ತಳೆನಿಪಳೆಗಾದರೂ ಶೀಲ ಮೂರುತಿಯಿಂದ ಸುಖವೆಂಬುದು ಕೇಳಿ ಬಲ್ಲದ್ದೆ ಸಾರಿ ಶ್ರುತಿ ಸ್ಮೃತಿ ಮುಖದಿಂದ ಆಲೋಚನೆ ಇದಕ್ಕಿಲ್ಲ ಎಣಿಸಿ ಗುಣಿಸು. ಅಪ್ಪ ಶ್ರೀ ಲಕುಮೀಶನ ಭಕುತರೆಲ್ಲ ಆದರದಿಂದಲೀ ಆಲಿಸಿ ಕೇಳುವುದು, ಚೆನ್ನಾಗಿ ಕೇಳಿ, ಸುಮ್ಮನೆ ಏನೋ ಸರೇಪ ಏನೋ ಹೇಳ್ತಾ ಇರ್ತಾರೆ, ಪುರಾಣಕ್ಕೆ ಬಂದು ಪ್ರವಚನಕ್ಕೆ ಬಂದು ಏನೋ ಒಂದಿಷ್ಟು ಕೂತರೆ ಒಂದು ಗಂಟೆ ಗಂಟು ಪುಣ್ಯ ಬರುತ್ತೆ, ಅದು ಹೇಗಾದ್ರೂ ಕೇಳಬಹುದು, ಭಕ್ತಿ ಮಾಡ್ತಾ ಕೇಳಬಹುದು. ಆ ಭಕ್ತಿ ಮಾಡೋರಿಗೆ ಅದು ಏನು ಆನಂದವೋ ಗೊತ್ತಿಲ್ಲ. ಪುರಾಣಕ್ಕಂತೂ ಬರ್ತಾರೆ, ಕೂತು ಒಂದು ಫ್ಯಾಕ್ಟರಿ ತರ ಎಲ್ಲಾರೂ ಕೂತು ಭಕ್ತಿ ಮಾಡಿದ್ದೇ ಮಾಡಿದ್ದು. ಆ ಭಕ್ತಿ ಮನೆಯಲ್ಲಿ ಕೂತು ಮಾಡಬಹುದು, ಯಾಕೆ ಆ ಭಕ್ತಿ ಮಾಡೋ ಕಾಲಕ್ಕೆ ಅದರಲ್ಲೇ ತಲೆ ಇರುತ್ತೆ. ಆ ನೀರೇನು ಮಾಡಲಿ, ಇದೇನು ಮಾಡಲಿ, ಅದರಲ್ಲೇ ಇರುತ್ತೆ. ಪುರಾಣ ಅರ್ಧ ಬರುತ್ತೆ, ಅರ್ಧ ಹಾರಿ ಹೋಗ್ತಾನೆ ಇರುತ್ತೆ. ಪಾಪ ಕೆಲವರು ಅಭ್ಯಾಸ ಆಗಿರುತ್ತೆ, ಆ ಭಕ್ತಿ ಇಲ್ಲದೆ ಒಂದು ಕಡೆ ಹೋಗಿದ್ದೆ ನಾನು ಪ್ರವಚನಕ್ಕೆ, ಅಪ್ಪ ಹೆಣ್ಮಕ್ಕಳೆಲ್ಲ ಕೂತಿದ್ರು, ಒಂದೇ ಫ್ಯಾಕ್ಟ್ರಿ ತರ ಮಾಡ್ತಾ ಇದ್ರು. ಹೇಳಿದೆ, ಬೇಡಮ್ಮ ಯಾಕೆ, ಮನಸ್ಸಿಗೆ ಅದು ಕಾನ್ಸಂಟ್ರೇಷನ್ ಬರಲ್ಲ, ಚೆನ್ನಾಗಿ ಕೇಳಿ. ಅಂದ್ರೆ ನಮಗೆ ಎಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅಂದ್ರೆ ಈ ಬತ್ತಿ ಮಾಡೋದು, ಅದು ಇಲ್ಲದಿದ್ರೆ ಪ್ರವಚನ ಕೇಳಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಒಂದ ಬತ್ತಿ ಕೈಯಲ್ಲಿರಬೇಕು ಅಥವಾ ಯಾವ್ದ ತರಕಾರಿ ಕೈಯಲ್ಲಿರಬೇಕು, ಹಾಗ ಅಭ್ಯಾಸ ಆಗಿದೆ ಮಠಕ್ ಬಂದ್ರೆ ಅಂತ ಇದು ಅಪ್ಪ ಅನ್ಕೊಂಡೆ ನಾನು. ಆ ರೀತಿಯಲ್ಲಿ ಬೇಡ, ಯಾಕಂದ್ರೆ ಮನಸ್ಸು ಒಂದೇ ಒಂದು ಸಲ ಒಂದು ಕಡೆ ಮಾತ್ರ ಇರಲಿಕ್ಕೆ ಸಾಧ್ಯ, ಒಂದ ಪ್ರವಚನ ಒಂದ ಬತ್ತಿ, ಎರಡಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂಥದ್ದೆಲ್ಲ ಪಕ್ಕಕ್ಕಿಟ್ಟು ಬಿಡಿ, ಆದರ ಬರಬೇಕಂತೆ. ಒಂದು ವೇಳೆ ಅಂತಹ ಕೆಲಸಗಳೆಲ್ಲ ಮಾಡಿದರೆ ಏನಾಗುತ್ತೆ, ಆ ಗ್ರಂಥಕ್ಕೆ ಅವಮಾನ ಮಾಡಿದಂತಾಗುತ್ತೆ. ಏನಂತ ಅರ್ಥ, ನೀನೂ ಬೇಕು ಇದೂ ಬೇಕು, ನೀನೇ ಬೇಕು ಅಂತ ಕೂತದ್ದಲ್ಲ ಅಂತ ಹೇಳಿದಂತಾಗುತ್ತೆ. ಆ ಗ್ರಂಥಕರ್ತೃಗಳಿಗೆ ಅವಮಾನ ಆಗುತ್ತೆ. ಆದ್ದರಿಂದ ಯಾರ್ಯಾರು ಅಂತಹ ಅಭ್ಯಾಸಗಳು ಇಟ್ಟುಕೊಂಡಿದ್ರೆ ದಯವಿಟ್ಟು ಮಾಡಿ, ಬತ್ತಿ ಇಡೀ ಜನ್ಮವೆಲ್ಲ ಬತ್ತಿ ಮಾಡಿ, ಆ ಪುರಾಣ ಕಾಲಕ್ಕೆ ಮಾತ್ರ ಬಿಟ್ಟು ಬಿಡಿ. ಅದೇನೋ ಅವಾಗಲೇ ಆ ಬತ್ತಿ ಮಾಡಿದರೇನೆ ಅಪರೋಕ್ಷ ಜ್ಞಾನ ಬರುತ್ತೆ ಅನ್ನೋದು ಯಾರು ಹೇಳಿಕೊಟ್ಟರೋ ಗೊತ್ತಿಲ್ಲ, ಅವಾಗೇ ಇಟ್ಟುಕೊಂಡಿರ್ತಾರೆ. ದಯವಿಟ್ಟು ಅದನ್ನ ಬಿಟ್ಟು ಬಿಡಿ. ಸರಿ, ಆದರದಿಂದ ಕೇಳಬೇಕಂತೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನ. ಆದರ ಆಲಿಸಿ ಕೇಳುವುದು ಆದರದಿಂದಲೇ. ಶ್ರೀ ಲಕ್ಷ್ಮೀಶನ ಭಕ್ತರೆಲ್ಲ, ಲಕ್ಷ್ಮೀಶನ ಭಕ್ತರು ಯಾರ್ಯಾರಿದ್ದಾರೆ ಅವರೆಲ್ಲ ಆದರದಿಂದ ಕೇಳಿ. ದಯವಿಟ್ಟು ನೀವು ಭಕ್ತಿ ಮಾಡೋದಕ್ಕೆ ನಾನು ವಿರೋಧ ಅಂತ ತಿಳಿಬೇಡಿ. ನೀವೆಲ್ಲ ಭಕ್ತಿ ಮಾಡಿ ನಮಗೆ ದಾನ ಕೊಟ್ಟರೆ ತಾನೇ ನಾವು ಮಂಗಳಾರತಿ ಮಾಡೋದು, ಆದ್ದರಿಂದ ನಾವೇನದಕ್ಕೆ ದ್ವೇಷಗಳಲ್ಲ, ಪುರಾಣ ಕಾಲಕ್ಕೆ ಮಾತ್ರ ಬೇಡಿ ಅಂತ ಹೇಳಿದಷ್ಟೇ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ಹೇಳ್ತಾ ಇದ್ದಾರೆ, ಕಾಲ ದೇಶ ವ್ಯಾಪ್ತಳೆನಿಪಾಡಿಗಾದರೂ ಶೀಲ ಮೂರ್ತಿಯಿಂದ ಸುಖವೆಂಬುದು. ಲಕ್ಷ್ಮೀದೇವಿ ದೇವರ ಜೊತೆ ಜೊತೆಗೆ ಇರ್ತಾಳೆ, ಎಲ್ಲಾ ದೇಶದಲ್ಲೂ ಇರ್ತಾಳೆ, ಎಲ್ಲಾ ಕಾಲದಲ್ಲೂ ಇರ್ತಾಳೆ, ಜೊತೆ ಜೊತೆಗೆ ಇರ್ತಾಳೆ. ಆದರೆ ಆಕೆ ದೇವರಿಗೆ ಸಮಳಲ್ಲಯ್ಯ, ಆಕೆಗೂ ಕೂಡ ದೇವರಿಂದಲೇ ಸುಖ ಬರಬೇಕು. ಆಕೆಗೂ ಸುಖ ಕೊಡೋದು ದೇವರೇ, ಮತ್ತು ದೇವರಿಗೆ ದೇವರೇ ಕೊಡೋದು, ಲಕ್ಷ್ಮೀದೇವಿ ಕೊಡಲ್ಲಂತೆ. ಅದಕ್ಕೆ ಹೇಳ್ತಾರೆ, ಆಸೀದ್ ಉದಾರ ಗುಣವಾರಿಧಿ ಅಪ್ರಮೇಯ. ಪ್ರಳಯ ಕಾಲದಲ್ಲಿ ಭಗವಂತ ಹೇಗಿದ್ದ ಅಂದರೆ, ಲಕ್ಷ್ಮೀ ಭುಜಾಂತರಗತಃ, ನಾರಾಯಣ ಲಕ್ಷ್ಮೀದೇವಿಯ ಭುಜದಲ್ಲಿ ಆಲಿಂಗನ ಮಾಡಿಕೊಂಡಿದ್ದ. ಹೌದಾ, ಯಾರಿಗೆ ಯಾರಿಂದ ಸುಖ ಅಂದರೆ, ಸ್ವರತಃ ಅಪಿ ಎಂದರು. ಭಗವಂತ ತನಗೆ ತಾನು ಆನಂದ ಪಡ್ತಾನೆ, ಲಕ್ಷ್ಮೀದೇವಿಯಿಂದ ಅವನಿಗೆ ಆನಂದವಿಲ್ಲ, ಲಕ್ಷ್ಮೀದೇವಿಗೆ ಈತನಿಂದ ಆನಂದ ಅಷ್ಟೇ ಹೊರತು ಲಕ್ಷ್ಮೀದೇವಿಯಿಂದ ದೇವರಿಗೆ ಆನಂದವಿಲ್ಲ. ಇದನ್ನು ಚೆನ್ನಾಗಿ ತಿಳಿದುಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಲಕ್ಷ್ಮೀದೇವಿಗೆ ದೇವರಿಂದ ಸುಖ. ಅದನ್ನು ಹೌದಾ, ಇದೆಲ್ಲಿ ಗೊತ್ತಾಯಿತು ಅಂದರೆ, ಕೇಳಿ ಬಲ್ಲದ್ದೆ ಸರಿ ಶ್ರುತಿ ಸ್ಮೃತಿ ಮುಖದಿಂದ ಆಲೋಚನೆ ಇದಕ್ಕಿಲ್ಲ ಎಣಿಸಿ ಗುಣಿಸು. ಇದು ವೇದಗಳು ಪುರಾಣಗಳು ಹೇಳ್ತಾ ಇವೆ, ಲಕ್ಷ್ಮೀದೇವಿಗೂ ದೇವರೇ ಗತಿ, ಆಕೆ ಉಸಿರಾಟ ಆಡಬೇಕಾದರೂ ದೇವರು ಮಾಡಿಸಬೇಕು ಅಂದರು. ನಂತರ ಅದು ಲಕ್ಷ್ಮೀದೇವಿಗಾಯಿತು, ನಮಗೆ ಸುಖ ಯಾರು ಕೊಡುತ್ತಾರೆ ಅಂದರೆ, ಮೂಲ ಜೀವರ ಸುಖಕ್ಕೆ ಶ್ರೀಪತಿಯಾದ ಬಳಿಕ ಹಲವು ಬಗೆಯಲ್ಲಿ ಹರಿಯ ಸಂಪಾದಿಸು. ಒಳ್ಳೆ ಮಾತು, ಅದ್ಭುತವಾದ ಮಾತು. ಒಳ್ಳೆ, ನಮ್ಮ ಕ್ರಾನಿಕ್ ಡಿಸೀಸ್ ಏನಿದೆ ಅದಕ್ಕೆ ಔಷಧ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ತುಂಬಾ ದೊಡ್ಡ ಕ್ರಾನಿಕ್ ಡಿಸೀಸ್ ಇದ್ರೆ ಅದಕ್ಕೆ ಎಷ್ಟು ಔಷಧ ಹಾಕಿದ್ರೂ ಹೋಗೋದೇ ಇಲ್ಲ, ಹಾಗೆ ಬೇರೆಯವ್ರಿಗೆ ಕೂತಿರುತ್ತೆ. ಅಂಥ ಕ್ರಾನಿಕ್ ಡಿಸೀಸ್ ಯಾವುದಪ್ಪ ಅಂದ್ರೆ, ನಮ್ಮಲ್ಲಿ ಪದಾರ್ಥಗಳೇ ಸುಖ ಕೊಡುತ್ತೆ, ವ್ಯಕ್ತಿಗಳೇ ಸುಖ ಕೊಡುತ್ತಾರೆ ಎಂಬ ದೊಡ್ಡ ಡಿಸೀಸ್ ನಮಗಿದೆ. ಅದಕ್ಕೆ ಪದಾರ್ಥ ಸುಖ ಕೊಡುತ್ತೆ ಅಂತ ಕಂಡ ಪದಾರ್ಥ ಸಂಗ್ರಹ, ವ್ಯಕ್ತಿಗಳೇ ಸುಖ ಕೊಡ್ತಾರೆ ಅಂತ ಎಲ್ಲಾ ವ್ಯಕ್ತಿಗಳ ಸ್ನೇಹದ ಸಂಗ್ರಹ. ಆದರೆ ಪದಾರ್ಥದೊಳಗೆ ದೇವರೇ ಸುಖ ಕೊಡೋದು, ವ್ಯಕ್ತಿಗಳಲ್ಲೂ ನಿಂತು ದೇವರೇ ಸುಖ ಕೊಡುತ್ತಾನೆ. ಅವರಲ್ಲಿ ನಿಂತು ಅಪ್ಪ ನೀನ್ ಅಭಿಮಾನ ಪಡು 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 ಅಂತ ಪ್ರೇರಣೆ ಮಾಡಿದ್ರೆ ಪಡ್ತಾ ಇರ್ತಾರೆ. ಒಂದು ದಿವಸ ಆತ ಸ್ವಿಚ್ ಆಫ್ ಮಾಡಿಬಿಟ್ರೆ ನೀನ್ಯಾರೋ ಗೊತ್ತಿಲ್ಲ ಹೋಗು ಅಂದ್ಬಿಡ್ತಾರೆ. ಯಾಕೆ ಅಂದ್ರೆ ಅವರೆಲ್ಲ ಗೊಂಬೆಗಳು, ಗೊಂಬೆಗಳಂತೆ ನಮ್ಮ ಸುತ್ತು ಇರುವ ಎಲ್ಲರೂ ಕೂಡ ಈ ಕ್ಷಣದವರೆಗೂ ಅಭಿಮಾನ ಪಟ್ಟವರು ನಾಳಿನಿಂದ ಇಲ್ರಿ ನೀವಂತ ಮಾತೇ ಕೇಳಬೇಡ್ರಿ ಅಂತ ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅವನ ಸಂಕಲ್ಪ ಅದು, ಅವ ಆಡಿಸಿದಂತೆ ಆಡುವ ಗೊಂಬೆಗಳಿವು. ಅದರಿಂದ ಇವರೆಲ್ಲರೂ ಸಂಗ್ರಹ ಮಾಡಿಕೊಂಡ್ರೆ ಉಪಯೋಗವೇನಿದೆ, ನಮಗೆ ಸುಖ ಕೊಡುವವ ಸ್ವತಂತ್ರನಾದ ಶ್ರೀಹರಿಯೇ. ಅಸ್ವತಂತ್ರವಾದಂಥ ಜೀವರು ಕೊಡ್ಲಿಕ್ಕಾಗಲ್ಲ, ಜಡಗಳು ಮೊದಲೇ ಕೊಡ್ಲಿಕ್ಕಾಗಲ್ಲ, ಈ ಎಚ್ಚರ ಬರಲಿ ಅಂತಾರೆ. ಅದನ್ನು ಪುರಂದರದಾಸರು ಹೇಳುತ್ತಾರೆ, ಕುರುಡನಾಯಿ ಸಂತೆಗೆ ಬಂದಿತಂತೆ, ಅದು ಏತಕ್ಕೆ ಬಂತು ಅಂತ ಹೇಳುತ್ತಾ, ಖಂಡ ಸಕ್ಕರೆ ಹಿತವಿಲ್ಲವಂತೆ ಕಂಡ ಎಲುಬು ಕಡಿದೀತಂತೆ. ಅದಕ್ಕೆ ನಾಯಿ ಕಣ್ಣಿಲ್ಲ, ಅದಕ್ಕೆ ಎಲುಬು ಕಡಿದ್ರೆ ಅದರ ರಕ್ತ ಮಾಂಸ ಏನು ಸಿಗುತ್ತೋ ಅದು ಸಂತೋಷ ಪಡಬೇಕದು. ಆದರೆ ನೋಡಿ ಕಡಿಯಲಿಕ್ಕೆ ಕಣ್ಣಿಲ್ಲ, ಅದಕ್ಕೆ ಒಣಗಿ ಒಟಾರಾದ ಎಲುಬನ್ನು ಕಡಿಯುತ್ತೆ. ಆ ಕಡಿದಾಗ ಎಲುಬು ಅದರ ಬಾಯಿ ಒಳಗೆ ಚುಚ್ಚಿ ರಕ್ತ ಬರುತ್ತೆ. ಆ ರಕ್ತವನ್ನ ಸವಿತಾ ಅದರ ತಲೆಯಲ್ಲಿ ಕಲ್ಪನೆ, ನನ್ನಿಂದೇ ಬಂತಲ್ಲ ಈ ಎಲುಬನ್ನ ಕಚ್ಚಿದಾಗಲೇ ಅಗದಾಗಲೇನೆ ರಕ್ತ ಬರ್ತಾ ಇದೆ ಅಂತ. ಆ ಎಲುಬನ್ನೇ ಅಗದು ಅಗದು ತನ್ನಿಂದ ಬರುವ ರಕ್ತವನ್ನೇ ಕುಡಿಯುತ್ತೆ. ಆದರೆ ತಿಳುವಳಿಕೆ ಏನು, ಆ ಎಲುಬಿಂದ ಬರ್ತಾ ಇದೆ ಅಂತ ಆನಂದ ಪಡ್ತಾ ಇರುತ್ತೆ. ನಾವೇ ಅದು ಅಂದ್ರು ದಾಸರು, ನಾವು ಆ ಹಾಡನ್ನು ಜೋರಾಗಿ ಹೇಳ್ತೀವಿ, ನಮ್ಮ ಕುರಿತೇ ಹೇಳಿದ್ದು ಅಂತ ಗೊತ್ತಿಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ನಾವು ಹಾಗೆ ಇದ್ದೇವೆ, ಪದಾರ್ಥವನ್ನ ಕುಡಿದು ತಿಂದು ಆನಂದ ಪಡ್ತೇವೆ, ಒಳಗೆ ಸ್ವಾಮಿ ನಮ್ಮೊಳಗೆ ನಿಂತು ಸುಖ ಕೊಡುತ್ತಾನೆ. ಸುಖ ಎಲ್ಲಿಂದ ಬರ್ತಾ ಇದೆ, ನಮ್ಮೊಳಗಿಂದ ಬರ್ತಾ ಇದೆ, ಪದಾರ್ಥದಿಂದ ಬರ್ತಾನೆ ಇಲ್ಲ. ಅಲ್ಲಿರುವ ರೂಪ ನಮ್ಮ ನಾಲಿಗೆ ಒಳಗೆ ಸೇರಿದರೆ ನಮಗೆ ಸುಖ. ಹಾಗೆ ವ್ಯಕ್ತಿಗಳಲ್ಲಿ ದೇವ ಇದ್ದು ಆ ಅಭಿಮಾನ ಕೊಟ್ಟರೆ ನಮಗೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಮತ್ತು ಒಂದು ಮರುಕ್ಷಣದಲ್ಲಿ ಅಪ್ಪ ಆಗಲಿ ಅಮ್ಮ ಆಗಲಿ ಹೆಂಡತಿ ಆಗಲಿ ಯಾರೇ ಆಗಲಿ ದ್ವೇಷ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಸಪ್ತ ವಾಹನ ನಿಖಿಲ ಜನರಲು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರು ಎಲ್ಲ ಕಾಲದ ಹಿತವ ಕೈಗೊಂಡು ಅವನಿದ್ರೆ ಎಲ್ಲ. ನಮಗೆ ಚಿಕ್ಕ ದೃಷ್ಟಾಂತ ಕೊಡಬೇಕಾದರೆ, ಗೊಂಬೆ ಇದೆ, ಆ ಗೊಂಬೆಗೆ ಕೀ ಕೊಟ್ಟರೆ ಅದು ಹೋಗಿ ನಾವು ಯಾರ ಹತ್ರ ಬಿಟ್ಟರೆ ಅಲ್ಲಿಗೆ ಹೋಗಿ ಹಲೋ ಅಂತ ಹೇಳುತ್ತೆ, ಮುತ್ತು ಕೊಡುತ್ತೆ, ಏನಾದರೂ ಕೈಯಲ್ಲಿಟ್ಟು ಬರುತ್ತೆ. ಇದು ಆ ಗೊಂಬೆಯಲ್ಲಿ ಸೆಟ್ ಮಾಡಿದ ಟೆಕ್ನಾಲಜಿ ಆಗಿದದು. ಯಾರೋ ಗೊಂಬೆ ಕಳಿಸಿದ್ರು ಕೈಯಲ್ಲಿ ಕೊಟ್ಟು, ಅದು ಬಂತು ನಮಗೆ ಮುತ್ತು ಕೊಡ್ತು, ಅಯ್ಯೋ ಅಂತ ಹೇಳಿತು, ಹಲೋ ಅಂತ ಹೇಳಿತು, ಎಲ್ಲ ಹೇಳ್ತಾ ಇದೆ. ನಾವೇನ್ ಮಾಡ್ತೀವಿ, ಆ ಗೊಂಬೆಗೆಲ್ಲ ಮತ್ತು ಮುತ್ತು ಕೊಡ್ತೀವ? ಇಲ್ಲ, ಕಳಿಸಿದವರು ನೋಡ್ತೀವಿ, ಯಾಕೆ ನೀವು ಕಳಿಸಿದ್ದು ಥ್ಯಾಂಕ್ಸ್ ಅಂತ ಅವ್ರಿಗೆ ಹೇಳ್ತೀವಿ. ಯಾವ ದಡ್ಡ ಆದ್ರೂ ಕೂಡ ಆ ಗೊಂಬೆಯನ್ನೇ ಹಿಡ್ಕೊಂಡು, ಅಪ್ಪ ನೀನೇ ಬೇಕು ನನಗೆ ಅಂತ ಅದ್ರ ಸುತ್ತೇ ಬಿದ್ದು ಅದನ್ನೇ ತಲೆ ಮೇಲೆ ಇಟ್ಕೊಂಡ್ರೆ ಅದರಲ್ಲಿ ಎಷ್ಟರವರೆಗೆ ಕೀ ಕೊಟ್ಟಿರ್ತಾರೋ ಅಷ್ಟರಿಗೆ ಆಡತ್ತದು. ಅದಾದ ಕೂಡಲೇ ಠಕ್ ಅಂತ ನಿಂತು ಹೋಗುತ್ತೆ. ಮತ್ತು ಮುತ್ತು ಕೊಡು ಅಂದ್ರೆ ಎಲ್ಲಿ ಕೊಡುತ್ತೆ, ಏನೂ ಇಲ್ಲ, ಮಾತು ಮಾತಾಡಲ್ಲ. ಹಾಗೆ ನಮ್ಮ ಸ್ವಾಮಿ ನಮ್ಮ ಸುತ್ತು ಇರುವ, ನಾವು ಒಂದು ಗೊಂಬೆ ಎಲ್ಲ ಗೊಂಬೆಗಳೇ, ಆತ ಕೀ ಕೊಟ್ಟರೆ ಆಡುತ್ತಾರೆ, ಇಲ್ಲದಿದ್ರೆ ಸೈಲೆಂಟ್ ಆಗಿ ಬಿಡ್ತಾರೆ. ಅಂತ ಕಾಲಕ್ಕೆ ನಮಗೆ ಆ ವ್ಯಕ್ತಿ ಬೇಕಾ, ಈ ಗೊಂಬೆ ಬೇಕಾ? ಅಭಿಮಾನ ಎಲ್ಲಿಂದ ಬಂತು? ಅಂಥ ಗೊಂಬೆಯ ಮೂಲಕ ತನ್ನ ಅಭಿಮಾನ ತೋರಿದ ವ್ಯಕ್ತಿ ಬೇಕಾ, ಬರೇ ಗೊಂಬೆ ಬೇಕಾ? ಇದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಈ ಗೊಂಬೆಗಳ ಸಂಗ್ರಹ, ಈ ಗೊಂಬೆಗಳು ಮತ್ತು ಕೀ ನಿಂತು ಅದಕ್ಕೊಳ್ಳೆ ಮುಖ ತಿರುಗಿಸಿ ರಿವರ್ಸ್ ಆಗಿ ಓಡ್ತಾ ಇರ್ತಾರೆ. ಅವಾಗ ದುಃಖ, ಅಯ್ಯೋ ಇವ್ರು ನಮ್ಮ ಅಭಿಮಾನ ಪಟ್ಟೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ, ನಿನ್ನೆವರೆಗೂ ಚೆನ್ನಾಗಿದ್ದರಿ, ಇವತ್ತ್ಯಾಕೋ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಅಂತ ಒದ್ದಾಡಿ ಒದ್ದಾಡಿ ಸಾಯೋದು. ಪದಾರ್ಥಗಳು ಸುಖ ಕೊಡುತ್ತೆ ಕೊಡುತ್ತೆ ಅಂತ ಇಟ್ಕೊಂಡಿರೋದು, ಅವೆಲ್ಲ ಕಿತ್ತುಕೊಂಡು ಓಡೋಗ್ತಾ ಇದ್ರೆ ಅಯ್ಯೋ ಅಯ್ಯೋ ಅಂತ ಓಡಾಡುತ್ತಾ ಇರೋದು. ಇದೇ ಎಲ್ಲ ನಮ್ಮ ಜೀವನ ಎಲ್ಲ ಇಡೀ ಅದರಲ್ಲೇ ನಮ್ಮ ಬದುಕೆಲ್ಲ ಹಾಳಾಗಿ ಹೋಗ್ತಾ ಇದೆ. ಅದನ್ನೇ ಶ್ರೀಪಾದರಾದರು ಹೇಳುತ್ತಾರೆ, ಮೋಸವಾಯಿತಯ್ಯ ಇಷ್ಟು ಕಾಲ ನೀನೇ ಸುಖ ಕೊಡುವವ ಅಂತ ಬುದ್ಧಿಗೆ ಬರಲೇ ಇಲ್ಲ. ಈ ಪದಾರ್ಥ ಸುಖ ಕೊಡುತ್ತೆ, ವ್ಯಕ್ತಿಗಳು ಸುಖ ಕೊಡುತ್ತಾರೆ ಅಂತ ಅದರ ಹಿಂದೆ ಬಿದ್ದು ಬಿದ್ದು ಇಡೀ ಜೀವನ ಕಳೆದೆ. ಮನೆ ತುಂಬಾ ಕಸ ಸಂಗ್ರಹ ಆಯಿತು ಪದಾರ್ಥಗಳ ರೂಪದಲ್ಲಿ, ವ್ಯಕ್ತಿಗಳ ರೂಪದಲ್ಲಿ. ನಿನ್ನ ಬಿಟ್ಟೇನಯ್ಯ ಹರಿಯೇ, ನಿನ್ನ ಸಂಗ್ರಹ ಮಾಡಬೇಕಾಗಿತ್ತು. ನಿನ್ನ ಎಲ್ಲ ರೀತಿಯಲ್ಲಿ ಸಂಗ್ರಹ ಮಾಡಬೇಕು. ನಿನ್ನ ಸುಖ ಕೊಡುವ ನಿನ್ನ ಸಂಗ್ರಹ ಮಾಡದೆ ಸುಖ ಕೊಡದಿರುವ ಎಲ್ಲ ಕಸ ಸಂಗ್ರಹ ಮಾಡಿದೆ, ಇಡೀ ಜೀವನ ಹೋಯ್ತಯ್ಯ, ಏನು ಮಾಡ್ಲಿ? ಹೇಳ್ತಾರೆ, ಮೋಸವಾಯಿತು, ಇರ್ಲಿ ಬಿಡಿ, ಏನ್ ಮಾಡ್ಲಿಕ್ಕಾಗತ್ತೆ? ಆಗುದಾಗಲಿ, ಶ್ರೀಶ ನೀ ಕೈ ಪಿಡಿದು ರಕ್ಷಿಸು ಸ್ವಾಮಿ, ಇನ್ನಾದ್ರೂ ಬುದ್ಧಿ ಕೊಡು, ನೀನೇ ಸುಖ ಕೊಡುವವ, ಎಚ್ಚರ ಕೊಡಯ್ಯ, ಉದ್ಧಾರ ಮಾಡುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಶ್ರೀಪಾದರಾದರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮೂಲ ಜೀವರ ಸುಖಕ್ಕೆ ಶ್ರೀಪತಿ ಆದ ಬಳಿಕ, ಶ್ರೀಪತಿಯೇ ಜೀವರಿಗೆ ಸುಖ ಕೊಡುವವ ಅಂತ ನಿಶ್ಚಯ ಶಾಸ್ತ್ರ ಹೇಳಿದ ಮೇಲೆ ಬೇರೆ ಎಲ್ಲ ಪದಾರ್ಥಗಳು ಯಾಕೆ ಸಂಗ್ರಹ ಮಾಡ್ತೀಯ? ಅದಕ್ಕೆ ಹೇಳ್ತಾರೆ, ಹಲವು ಬಗೆಯಲ್ಲಿ ಹರಿಯ ಸಂಪಾದಿಸು, ಹರಿಯ ಕರುಣೆ ಸಂಪಾದಿಸು, ಅವನನ್ನೇ ಸಂಪಾದಿಸಿಬಿಡು, ಅವನೇ ಬರ್ತಾನೆ ಸಿಗ್ತಾನೆ, ಅವನೇ ಸುಖ ಕೊಡುವವ, ಅವನನ್ನ ಬಿಟ್ಟು ಕಸ ಯಾಕೆ ಸಂಪಾದನೆ ಮಾಡ್ತೀಯಯ್ಯ ಅಂತ ದಾಸರು ತಾಯಿ ಮಕ್ಕಳಿಗೆ ಎಚ್ಚರ ಕೊಟ್ಟಂತೆ ನಮಗೆ ಒಳಗೆ ರಹಸ್ಯವನ್ನೆಲ್ಲ ತಿಳಿಸಿಕೊಡ್ತಾರೆ. ಇನ್ನಾದರೂ ಸಾಧನೆ ಶುರು ಮಾಡಿಕೊಳ್ಳಿ, ದೊಡ್ಡಾಗಿ ಕರ್ಮಗಳು ಮಾಡಿ ಮಾಡಿ ಸಾಕಾಯಿತು ಹೇಳುತ್ತಾರೆ. ನಿನ್ನ ಕಾಣದ ಜ್ಞಾನ ಅಡವಿಯ ರೋದನ, ನಿನ್ನ ಕಾಣದ ಆಚಾರ ಬಾಧಿಪ ಗ್ರಹಚಾರ ಹೇಳ್ತಾರೆ. ಹಾಗೆ ಬೆಡ್ ಕಾಫಿ ಕೊಡಬಹುದಾಗಿತ್ತು, ಬೆಳಿಗ್ಗೆದ್ದು ಗಡಗಡ ಸ್ನಾನ ಮಾಡಿ ಎಲ್ಲ ಮಾಡಿದ್ದು, ನಿನ್ನ ನೆನಪೇ ಇಲ್ಲ, ಎಲ್ಲ ಕೆಲಸ ಮುಗಿಯಿತು. ಅದ್ಯಾಕಪ್ಪ, ಭಾಗವತ ಹೇಳುತ್ತೆ ಶ್ರಮಯೇ ವಹಿ ಕೇವಲ, ಬರೇ ಒಣ ದುಃಖ ಅಷ್ಟೇ, ನಿನ್ನ ನೆನಪು ಬೇಕು ಅಂತಾರೆ. ಅಂದ್ರೆ ಇಲ್ಲಿ ಎಲ್ಲ ಸ್ನಾನ ಮಾಡೋದು ಬಿಟ್ಟು ಬಿಡಿ, ಬೆಡ್ ಕಾಫಿ ಕುಡಿಯಿರಿ ಅಂತ ಹೇಳಲಿಕ್ಕೆ ಹೊರಟಿಲ್ಲ. ಮಾಡೋದು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಆದರೆ ಅದರೊಳಗೆ ದೇವರ ನೆನಪು ಸದಾ ಇರಲಿ, ಅವನೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಇರಲಿ, ಅವನೇ ಸುಖ ಕೊಡತಾ ಇದ್ದಾನೆಂಬ ಎಚ್ಚರ ಇರಲಿ ಅಂತ ವಿಶೇಷವಾಗಿ. ಆ ಎಚ್ಚರ ಎಲ್ಲಿಂದ ಬರುತ್ತೆ? ಈ ಒಳಗಿನ ರಹಸ್ಯ ತತ್ವಗಳನ್ನು ನಾವು ಹೇಳ್ತಾ ಇದ್ದೇವೆ, ತಿಳ್ಕೊಂಡು ಸಂತೋಷ ಪಡಿ ಅಂತ ದಾಸರಾಯರು ಹೇಳ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.